ತನ್ನ ಗುರುಗಳಾದ ವಶಿಷ್ಠರನ್ನ ಕರೆದು ಒಂದು ಯಾಗವನ್ನು ಮಾಡಿಸ್ತಾರೆ. ಸ್ವಾಮಿ, ಒಂದು ಯಾಗವನ್ನು ಮಾಡಿಸಬೇಕು, ತಾವು ಮಿತ್ರಾವರಣ ದೇವತಾಕವಾದ ಯಾಗ ಅದು, ಆ ಯಾಗವನ್ನು ಮಾಡಿಸಬೇಕು ಅಂತ ಹೇಳಿದ್ರೆ ಆಯ್ತು ಅಂತ ಮಾಡಿಸಿಬಿಡ್ತಾರೆ. ಆಮೇಲೆ ಮಗು ಹುಟ್ಟೇ ಬಿಡುತ್ತೆ. ಆದ್ರೆ ಆಶ್ಚರ್ಯ ಆದ್ರೆ ಹುಟ್ಟಿದ ಮಗು ಹೆಣ್ಣು. ಆಗ ರಾಜ ಕೇಳ್ತಾನೆ, ಸ್ವಾಮಿ ಏನಿದು ಆಶ್ಚರ್ಯ? ಜನ ಸುಳ್ಳು ಹೇಳ್ತಾರೆ ನಾನು ಕೇಳಿದ್ದೇನೆ, ಆದ್ರೆ ವೇದಗಳು ಸುಳ್ಳು ಹೇಳುತ್ತಾ ಅಂತ ಕೇಳಿದ್ದೇನೆ. ಆತನ ಸುಳ್ಳು ಹೇಳ್ತಾನೆ, ಇದಲ್ಲ ಪ್ರಶ್ನೆ ಮಾಡ್ತಾನೆ, ಯಾಕೆ ಎಂದು ಕೇಳುತ್ತಾರೆ. ನಾನು ಮಿತ್ರಾವರಣ ದೇವತಾಕವಾದ ಯಾಗವನ್ನು ಮಾಡಿದ್ದೇನೆ. ಮಿತ್ರಾವರಣ ದೇವತಾಕವಾದ ಯಾಗದ ವೈಶಿಷ್ಟ್ಯ ಏನು ಅಂದ್ರೆ, ಯಾಗ ಮಾಡಿದ್ರೆ ಮಕ್ಕಳಾಗ್ತಾರೆ, ಗಂಡು ಮಕ್ಕಳೇ ಆಗ್ತಾರೆ ಅಂತ ನಿಯಮ ಉಂಟು. ಇಲ್ಲಿ ಹೆಣ್ಮಗು ಹುಟ್ಟಿಬಿಡ್ತಲ್ಲ, ವೇದ ಸುಳ್ಳು ಹೇಳಿತೋ ಅಂತ ಕೇಳಿದ್ದೇನೆ. ಆದ ಕೇಳ್ತಾರೆ, ಇಲ್ಲ ಇಲ್ಲ ವೇದ ಸುಳ್ಳು ಹೇಳಿಲ್ಲ ಅಂತ ವಿಶಿಷ್ಟ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿ ಸ್ವಲ್ಪ ಇರುವಂತ ಧ್ಯಾನ ಮಾಡಿದ್ರೆ ಹೇಳ್ತಾರೆ, ನೋಡು ರಾಜ, ನಡೆದಿದ್ದಿಷ್ಟೇ, ನಾವು ನೀನು ಹೇಳ್ಬೇಕಾದ್ರೆ ಯಾಗ ಮಾಡಲಿಕ್ಕೆ ಅಂತಾನೆ ಹೊರಟಿದ್ದು. ಕೊನೆಯ ಪೂರ್ಣಾವತಿ ಹಾಕೋ ಹೊತ್ತಲ್ಲಿ ನಿನ್ನ ಹೆಂಡತಿ ಬಂದುಬಿಟ್ಟು ನಮ್ಮ ಋತುಕರನ್ನು ಕೇಳ್ಕೊಂಡಿದ್ದಾರೆ, ಸ್ವಾಮಿ ನನಗೆ ಗಂಡು ಮಗು ಬೇಡ ಹೆಣ್ಮಗು ಬೇಕು ಅಂತ ಕೇಳ್ಕೊಂಡಿದ್ದಾಳೆ, ಅದಕ್ಕೆ ಹಾಗೆ ಮಂತ್ರಿ ಹಾಕಿದ್ದಾರೆ, ಆದ್ರಿಂದ ಹೆಣ್ಮಗು ಹುಟ್ಟಿದೆ ಹೊರತು ಇದು ಮಂತ್ರದ ತಪ್ಪಲ್ಲ, ನಿನ್ನ ರಾಣಿ ಕೇಳಿದ್ದಕ್ಕೆ ಹೀಗಾಯ್ತು ಅಂತ ಹೇಳಿದ್ದಾರೆ. ಅದು ವೇದಗಳು ಪ್ರಮಾಣ ಬಂದು ಪ್ರೂವ್ ಮಾಡ್ತಾ ಇದ್ದಾರೆ. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಭಾಗವತದೇ ಮಾತು ವೇದಗಳಿಗೆ ಪ್ರಾಮಾಣ್ಯವನ್ನು ಹೇಳಲೇಬೇಕು. ನಚೈತಯಶಾಂ ವಚನಾನಾಮೇವ ಅಪ್ರಾಮಾಣ್ಯಂ, ವಿಷ್ಣುತ್ವದಲ್ಲಿ ಆಚಾರ್ಯರ ಮಾತು. ಯಾತಕ್ಕೆ ಅಪೌರುಷೇಯತ್ವಾತ್ ವೇದಸ್ಯ, ವೇದಗಳು ಅಪೌರುಷೇಯವಾದ್ದರಿಂದ ನಿತ್ಯ ಶಾಸ್ತ್ರವಾದ್ದರಿಂದ ಅದರ ಯಾವ ಮಾತು ಸುಳ್ಳಾಗೋದಿಲ್ಲ, ಸುಳ್ಳಾಗಿಲ್ಲ ಅಂತ ಹೇಳಿದ್ರೆ. ಆಗ ಹೇಳ್ತಾನೆ, ಹೌದಾ, ಹಾಗಿದ್ರೆ ನನಗಂತೂ ಗಂಡು ಮಗವೇ ಬೇಕು, ನನ್ನ ಗಂಡು ಮಗವನ್ನೇ ಮಾಡಿ ಅಂತ ಕೇಳಿದ್ರಂತ ವಯಸ್ಸೋತ್ತಮನು. ಅವ್ರು ಹೇಳ್ತಾರೆ, ಅದನ್ನು ಕೇಳೋದು ಮಾಡ್ತೇವೆ, ವೇದ ಮಾತ್ರ ಭಯಬೇಡ ನೀನು, ವೇದ ಸರಿಯಾದದ್ದು ಅಂತ ಹೇಳಿ ಮಾಡೇ ಬಿಟ್ರು. ಗಂಡು ಮಗು ಆಗಿಬಿಡ್ತದೆ, ಒಂದು ಹೆಣ್ಣು ಮಗುವಾಗಿ ಹುಟ್ಟಿದ್ದು ಗಂಡು ಮಗುವಾಗಿ ಬಿಡ್ತಂತೆ. ಹೆಣ್ಣು ಮಗುವಾಗಿದ್ದಾಗ ಇಲಾ ಅಂತ ಹೆಸರು, ಗಂಡು ಮಗುವಾಗಿದ್ದಾಗ ಸುದ್ಯುಮ್ನ ಅಂತ ಹೆಸರು. ಸ್ವಲ್ಪ ದಿವಸ ಆಯ್ತು, ಒಳ್ಳೆ ತರುಣನಾಗಿಬಿಟ್ಟ, ಯೌವನವಂತನಾಗಿಬಿಟ್ಟ, ದಿಗ್ವಿಜಯ ಮಾಡಲಿಕ್ಕೆ ಅಂತ ಹೊರಟ. ಇಡೀ ಭರತಖಂಡ ಸುತ್ತಿದ. ಒಂದು ಸ್ಥಳ ಕುಮಾರವನ ಅಂತ ಹೆಸರು. ಅಲ್ಲಿಗೆ ಹೋದ, ಅವನು ಅವನ ಪರಿವಾರ ಎಲ್ಲ ಆನೆ ಕುದುರೆ ಸಮೇತ ಹೋದ. ಏನು ಆಶ್ಚರ್ಯ ಗೊತ್ತಾ, ಹೋಗಿ ತಿರ್ಲಿಕ್ಕೇನೆ ಎಲ್ಲ ಹೆಣ್ಣಾಗಿಬಿಟ್ರಂತೆ, ಅವನು ಹೆಣ್ಣು ಅವನ ಪರಿವಾರ ಹೆಣ್ಣು ಎಲ್ಲರೂ ಹೆಣ್ಣೆ. ನೋಡ್ತಾರೆ ಒಬ್ಬರೊಬ್ಬರು ನೋಡ್ಕೊಂಡು ನಕ್ಕರು, ಆಮೇಲೆ ನೋಡಿದ್ರೆ ಎಲ್ಲರೂ ಹೆಣ್ಣೆ. ಯಾತಕ್ಕೆ ಹೀಗಾಯ್ತು ಅಂತ ಪರೀಕ್ಷಿತ ರಾಜ ಕೇಳುತ್ತಾನೆ. ಅದಕ್ಕೆ ಉತ್ತರ ಕೊಡುತ್ತಾರೆ, ಒಮ್ಮೆ ಪಾರ್ವತಿ ಪರಮೇಶ್ವರ ಅಲ್ಲಿ ಏಕಾಂತದಲ್ಲಿ ಇದ್ರಂತೆ, ಆ ಸಮಯಕ್ಕೆ ಅನೇಕ ಋಷಿಗಳು ಮುನಿಗಳಲ್ಲಿ ದರ್ಶನಕ್ಕೆ ಅಂತ ಬಂದುಬಿಟ್ರು. ಆಗ ರುದ್ರದೇವ್ ಪಾರ್ವತಿದೇವಿ ತುಂಬಾ ಸಂಕೋಚವಾಯ್ತಂತೆ. ಆಗ ರುದ್ರದೇವರು ನೋಡಿದ್ರಂತೆ, ಒಂದು ಮಾತು ಹೇಳುತ್ತಾರೆ, ಪಾರ್ವತಿ ಯೋಚನೆ ಮಾಡಬೇಡ, ಇನ್ಮೇಲೆ ಹೀಗಾಗೋದಿಲ್ಲ ಅಂತ ಹೇಳಿ ಒಂದು ಶಾಪ ಕೊಟ್ಟರಂತೆ. ಇನ್ಮೇಲೆ ಈ ಸ್ಥಳಕ್ಕೆ ಯಾರು ಬರ್ತಾರೋ ಅವ್ರ ತಕ್ಷಣ ಹೆಂಗಸರಾಗಲಿ ಶಾಪ ಕೊಟ್ಟುಬಿಟ್ರು. ಆದ್ರಿಂದ ಹಾಗಾಗಿಬಿಟ್ಟು, ಬೇರೆ ಕಾರಣ ಇಲ್ಲ ಅಂತ ಹೇಳುತ್ತಾರೆ. ಸರಿ, ಸಂಕೋಚ ಆಯ್ತು, ವಾಪಸ್ ಬರಲೇ ಇಲ್ಲ ಯಾರು ಕೂಡ. ರಾಜ ಕೇಳಿದ, ಮಗ ಎಷ್ಟು ಸಾರ ವಾಪಸ್ ಬರಲೇ ಇಲ್ಲ ಗುರುಗಳೇ, ಏನು ಎಲ್ಲಿದ್ದ ನನ್ನ ಮಗ ಅಂತ ಕೇಳಿದ್ದಾನೆ. ಅಂದ್ರೆ ಎಲ್ಲದಕ್ಕೂ ಗುರುಗಳೇ ಆಗಬೇಕು ಅವರಿಗೆ, ಅಂತ ಗುರುಗಳಿದ್ದ ಕಾಲ ಅದು. ಒಂದು ಇವತ್ತು ಗುರು ದಕ್ಷಿಣೆ ಮಾತ್ರ ಗುರುಗಳಾಗೋ ಕಾಲ ಬರ್ತಾ ಇದೆ ಅಷ್ಟೇ ಹೊರತು, ಗುರುಗಳೊಂದು ಸರ್ವ ಆಪತ್ತನ್ನು ಪರಿಹಾರ ಮಾಡಬೇಕು. ಅಸಂಶಯ ಸಂಶಯಚ್ಛೇತ ಗುರು ರುಕ್ತೋ ಮನೀಷಿಭಿ, ಇದು ಆಚಾರ್ಯರು ಕೊಟ್ಟ ಗುರುಗಳ ಲಕ್ಷಣ ಇದೆ. ಅಂದ್ರೆ ಎಲ್ಲದಕ್ಕೂ ಆಗಬೇಕು, ಅದಕ್ಕೆ ಸರ್ವಸ್ವವನ್ನು ತ್ಯಾಗ ಮಾಡೋದು ಅದಕ್ಕೆ. ಸ್ವಾಮಿ ನನ್ನ ಮಗ ಎಲ್ಲಿ, ನನ್ನ ಮಕ್ಕಳು ಬರಬೇಕಲ್ಲ ಅಂತ ಕೇಳಿದ್ರೆ, ಅವ್ರು ಆಯ್ತು ಸ್ವಲ್ಪ ಧ್ಯಾನ ಮಾಡ್ತೇನೆ, ಧ್ಯಾನ ಮಾಡಿದ್ರೆ ಹೇಳ್ತಾರೆ, ನೋಡು ರಾಜ, ನಿನ್ನ ಮಗ ಅಲ್ಲ, ಮತ್ತೆ ನಿನ್ನ ಮಗಳು ಅಂತ ಕರಿಬೇಕೀಗ, ಮತ್ತೆ ಹೆಣ್ಣಾಗ್ಬಿಟ್ಟಿದ್ದಾಳಪ್ಪ ಅಂತ ಹೇಳಿದ್ರಂತೆ. ಯಾಕೆ ಅಂತ ಕೇಳ್ತಾರೆ, ಕತೆ ಹೇಳಿದ್ರೆ. ಸ್ವಾಮಿನ ಕಥೆಗಿತ್ತ ನನಗೆ ಬೇಕಾಗಿಲ್ಲ, ನನ್ನ ಮಗ ಮತ್ತೆ ಗಂಡಾಗಲೇಬೇಕು, ಒಂದು ಭಾರಿ ಗಂಡು ಅಂತ ಹಠ ಹಿಡಿದ್ಬಿಟ್ಟಿದ್ದಾರೆ, ಪಾಪ ಗಂಡಾಗಲೇಬೇಕು, ಮತ್ತೆ ಗಂಡು ಮಾಡಿ ಅವನನ್ನ. ಆಯ್ತು ಮಹಾರಾಯ, ತಪ್ಪು ಕೂತರದ್ದು, ಶಿಷ್ಯರ ಪರ ಗುರು ತಪಸ್ ಮಾಡ್ತಾರೆ, ಇದು ಸಭಾಷೆ, ಶಿಷ್ಯರ ಪರ ಗುರುಗಳು ತಪಸ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ಗುರುಕಾರುಣ್ಯಕ್ಕೆ ಅಷ್ಟು ಮಹತ್ವ ಬಂದಿತ್ತು. ಆ ವರ್ಚಸ್ಸನ್ನ ಉಳಿಸಿಕೊಂಡಾಗ ಮಾತ್ರ ಮನುಷ್ಯ ಪೂಜ್ಯನಾಗ್ತಾನೆ. ಆಯ್ತು ಮಹಾರಾಯ ಅಂತ ತಪಸ್ ಮಾಡಿದರಂತೆ. ರುದ್ರದೇವರು ಪ್ರತ್ಯಕ್ಷರಾದರಂತೆ, ಸ್ವಾಮಿ ನೀವು ಕೊಟ್ಟ ಶಾಪ ಹೀಗಾಗಿಬಿಟ್ಟಿದೆ, ನಮ್ಮ ರಾಜನೇ ಗಂಡು ಮಗುವೇ ಬೇಕಂತೆ, ಅದಕ್ಕೆ ಅವನನ್ನು ಮತ್ತೆ ಗಂಡು ಮಾಡಬೇಕು ಅಂತ ಕೇಳಿಕೊಂಡಾಗ ಅವರಂದ್ರಂತೆ. ಆಯ್ತು ಆಯ್ತು, ನೀವು ಪಾಪ ಕಷ್ಟಪಟ್ಟು ಕೇಳಿದ್ದೀರಿ, ನಿಮ್ಮ ಮುಖ ನೋಡ್ಕೊಂಡು ಮಾಡ್ತೇನೆ ನಾನು, ಆದ್ರೆ ನನ್ನ ಮಾತಂತೂ ಬಿಡ್ಲಕ್ಕೆ ಬರೋದಿಲ್ವಲ್ಲ, ನನ್ನ ಶಾಪಕ್ಕೇನು ಬೆಲೆ, ಹೆಣ್ಣಾಗ್ಲಿ ಶಾಪ ಕೊಟ್ಟಿದ್ದೇನೆ, ಪೂರ್ತಿ ಗಂಡು ಮಾಡಿಬಿಟ್ರೆ ಶಾಪ ಹೋಗುತ್ತೆ, ಅದಾಗಬಾರ್ದು. ಪಾಪ ಮಾಡದೆ ಹೋಗಿಬಿಟ್ರೆ ತಪಸ್ ಮಾಡಿದ್ದೀರಿ, ಅದು ವ್ಯರ್ಥ ಆಗಿಬಿಡುತ್ತೆ. ಅದು ಕೆಲಸ ಮಾಡೋಣ, ನನ್ನ ಶಾಪನೂ ಸುಳ್ಳಾಗಬಾರ್ದು, ನಿಮ್ಮ ತಪಸ್ಸು ಸುಳ್ಳಾಗಬಾರ್ದು, ವ್ಯವಸ್ಥೆ ಮಾಡೋಣ. ಇನ್ಮೇಲೆ ಆ ಮಗು ಒಂದು ತಿಂಗಳು ಗಂಡಾಗಿರಲಿ, ಒಂದು ತಿಂಗಳು ಹೆಣ್ಣಾಗಿರಲಿ ಅಂತ ಹೇಳಿಬಿಟ್ರು. ತೀರಾ ವಿಚಿತ್ರ ಕಥೆ ಇದು, ವಿಜ್ಞಾನ ಪೇಪರ್ ಆಗಾಗಿ ಬರ್ತಿರುತ್ತೆ, ಗಂಡು ಹೆಣ್ಣಾಯ್ತು ಹೆಣ್ಣು ಗಂಡಾಯ್ತು ಅಂತೇಳಿ. ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಗ ಕಥೆ ಮಾತ್ರ ಜಗತ್ತಲ್ಲಿ ಯಾರೂ ಕೇಳಿಲ್ಲ, ಅದು ಒಂದೇ ಕಥೆ ನಡೆದಿದ್ದ ಅವತ್ತಿನ ದಿವಸ. ಇದೆಲ್ಲ ಸಾಮಾನ್ಯ ಕಥೆಯಲ್ಲ, ವರಬಲ ತಪಸ್ಸಿನ ಬಲ ಇದ್ದಂತಹ ಒಂದು ಕಥೆ ಇದು. ಹಾಗೆ ಆಗೇ ಬಿಟ್ಟಂತ, ಬರೀ ಆಗಿದ್ದಲ್ಲ, ಸುದ್ಯುಮ್ನಾಗಿದ್ದಾಗ ಗಂಡು ರಾಜ್ಯಭಾರ ಮಾಡ್ತಾ ಇದ್ದ, ಇಲೆ ಆಗಿದ್ದಾಗ ಹೆಂಡು ಹೊರಗೆ ಬರ್ತೀರ, ಒಳಗಿದ್ದು ಬಿಡ್ತಾ ಇದ್ದ, ಎಲ್ಲೋ ತಪೋವನದಲ್ಲಿ ಇದ್ದು ಬಿಡ್ತಾ ಇದ್ದ. ಇನ್ನೂ ಆಶ್ಚರ್ಯ ಅಂದ್ರೆ ಅವನು ಗಂಡಾಗಿದ್ದಾಗ ಹೆಣ್ಣನ್ನು ಮದುವೆ ಆಗಿಬಿಟ್ಟು ಮಕ್ಕಳನ್ನು ಪಡಿತಾನೆ. ಹೆಣ್ಣಾಗಿದ್ದಾಗ ಏನಾಯ್ತು ಗೊತ್ತಾ, ಅವನನ್ನ ಬುಧ ನೋಡಿಬಿಟ್ಟಂತೆ. ಹೆಣ್ಣಾಗಿದ್ದ ಎಲ್ಲೋ ಒಳದಲ್ಲಿ ಓಡಾಡ್ತಾ ಇರ್ತಾರೆ ಹೆಣ್ಣವೇಶದೊಳಗೆ, ಬುಧ ನೋಡಿಬಿಡ್ತಾನೆ. ಶಶಾಂಕ ಪುತ್ರಾದ ಅಭವತ್ ಪುರೂರವಾಹ ನೋಡಿದಂತೆ ಬಂದೇ ಬಿಟ್ಟು ಮದುವೆ ಆಗ್ತೀಯ ಅಂತ ಕೇಳೇ ಬಿಟ್ಟಂತೆ, ಮದುವೆ ಆಗೋಗ್ಬಿಡ್ತಂತೆ. ಅಲ್ಲೊಂದು ಮಗ ಹುಟ್ಟಿದಂತೆ. ಮತ್ತೆ ವಿಚಿತ್ರ ಕಥೆ ಇದು, ಗಂಡು ರೂಪದಲ್ಲೂ ಮಕ್ಕಳು, ಹೆಣ್ಣು ರೂಪದಲ್ಲೂ ಮಕ್ಕಳು. ಆ ಹುಟ್ಟಿದ ಮಗನೇ ಪುರೂರವಸ್ ಅಂತಕ್ಕಂಥ ಮಹಾನುಭಾವ, ಚಂದ್ರವಂಶದ ಪ್ರವರ್ತಕರ ಸಾರಿಗೆ ಸೇರ್ತಕ್ಕಂಥ ಪುಣ್ಯಾತ್ಮ. ಇಲಾನ ರೂಪದ ಮಗನಾಗಿದ್ದೆ ಐಲ ಐಲ ಅಂತ ಹೆಸರು ಅವನು. ಐಲ ಏಕಾಸ್ಕಂದ್ರೆ ಐಲ ಗೀತೆ ಅಂತ ಬರುತ್ತೆ, ಅಲ್ಲಿ ಅದನ್ನು ಸಮಯ ಸಿಕ್ಕರೆ ಪರಿಚಯ ಮಾಡ್ಕೋಬಹುದು. ಕೊನೆಗೆ ಸ್ವಾಮಿ ವಯಸ್ಸದ ಮನು ನೋಡುತ್ತಾರೆ, ಸ್ವಲ್ಪ ಅವರಿಗೆ ಮನಸ್ಸಿಗೆ ಯೋಚನೆ ಬಂತಂತೆ. ಒಂದು ತಿಂಗಳು ಗಂಡು, ಒಂದು ತಿಂಗಳು ಹೆಣ್ಣು, ಅವರಿಗೂ ಸಮಾಧಾನ ಆಗಲಿಲ್ಲ, ಜನಗಳಿಗೂ ಸಮಾಧಾನ ಆಗಲಿಲ್ಲ. ಒಂದು ತಿಂಗಳು ರಾಜ ಫಸ್ಟ್ ಕ್ಲಾಸ್ ರಾಜ್ಯ ಆಡ್ತಾರೆ ಪಾಪ, ಒಂದು ತಿಂಗಳು ಆ ಲೀವ್ ಇದ್ದಾಗ ಟೋಟಲಿ ಅಬ್ಸೆಂಟ್. ಸ್ವಲ್ಪ ಬೇಜಾರಾಯ್ತಂತೆ, ಯಾಕೋ ರಾಜ ಸರಿ ಹೋಗಲಿಲ್ಲ ಅಂದ್ಬಿಡ್ತಾರೆ. ಆಯ್ತು ಅಂತೇಳಿ ಮತ್ತೆ ತಪಸ್ಸು ಮಾಡಿ 10 ಮಕ್ಕಳನ್ನು ಪಡಿತಾನೆ ವಯಸ್ಸೋತ್ತಮನು. 10 ಮಕ್ಕಳಲ್ಲಿ ಹಿರಿಯರಾದ ಮನೆ ಇಕ್ಷ್ವಾಕು ರಾಜ ಅಂತ ಹೆಸರು. ಇಕ್ಷ್ವಾಕು ವಂಶ ಪ್ರವರ್ತಕ, ಅಲ್ಲೇ ರಾಮದೇವರ ಅವತಾರ ಮಾಡಿದಂತಹ ವಂಶ ಇಕ್ಷ್ವಾಕು ವಂಶ. ಇಕ್ಷ್ವಾಕು ವಂಶ ವಯಸ್ಸತನ ಕವಲು, ವಯಸ್ಸದ ಸೂರ್ಯನ ಮಗ, ಅದಕ್ಕೆ ಸೂರ್ಯವಂಶ ಸೂರ್ಯವಂಶ ಅಂತ ಹೆಸರಾಯಿತು. ಆತನಿಗೆ ಹುಟ್ಟಿದ 8 ಮಕ್ಕಳಲ್ಲಿ ಒಬ್ಬನು ವೃಷಧ್ರ ಅಂತ ಒಬ್ಬ. ವಿಚಿತ್ರ ಕಥೆ ಉಂಟು, ವೃಷಧ್ರನ ಕಥೆ. ವಶಿಷ್ಠರ ಹತ್ರ ಓದ್ಲಿಕ್ಕೆ ಅಂತ ಹೋಗ್ತಾನೆ ಗುರುಗಳ ಹತ್ರ. ಯಥಾ ಪ್ರಕಾರ ಅವರು ಗೋವುಗಳನ್ನು ಪಾಲ್ಯ ಮಾಡುವಂತ ಕೆಲಸ ಕೊಟ್ಟು ಬಿಡ್ತಾರೆ, ಪಾಲ್ಯ ಮಾಡ್ತಾನೆ ಇರ್ತಾನೆ. ಒಂದು ದಿವಸ ಏನಾಯ್ತು, ಮಧ್ಯರಾತ್ರಿಯ ಸಮಯ, ಕತ್ತಲು, ಮೋಡಗಳು, ಮಳೆ ಬೇರೆ. ಅಲ್ಲೇ ಕೊಟ್ಟಿಗೆಯಲ್ಲಿ ಪಾಪ ಮನೆ ಕಾಯ್ತಾ ಇದ್ದಾನೆ. ಒಂದು ಹುಲಿ ಒಳಗೆ ಬಂದುಬಿಟ್ಟು ಅಲ್ಲಿದ್ದ ಒಂದು ಹಸುವನ್ನ ತಿಲ್ಲಕ್ಕೆ ಅಂತ ಬಾಯಿ ಹಾಕಿಬಿಡ್ತಾನೆ. ಹಸು ಜೋರ ಅಂಬಾ ಅಂತ ಕೂಗುತ್ತೆ. ರಾಜ ರಕ್ಷ ಓಡಿ ಬರ್ತಾನೆ ಪಾಪ ಕಾಪಾಡಬೇಕು ಅಂತೇಳಿ. ಕತ್ಲು ಏನು ಕಾಣ್ತಾನೆ ಇಲ್ಲ, ಆದ್ರೆ ಕೂಗಿದ ಗುರುತಿಟ್ಕೊಂಡ್ಬಿಟ್ಟು ಹೊಡೆದು ಬಿಡ್ತಾನೆ ಪಾಪ. ದಶರಥ ಶಬ್ದವೇದಿ ವಿದ್ಯೆ ಉಪಯೋಗಿಸಿದ್ರಲ್ಲ, ಆ ರೀತಿ ಹೊಡೆದು ಬಿಡ್ತಾನೆ ಪಾಪ. ಹೊಡೆದ ತಕ್ಷಣ ತಲೆ ತುಂಡಾಗಿ ಬಿದ್ದು ಬಿಡುತ್ತೆ. ಆದ್ರೆ ಬೆಳಿಗ್ಗೆ ಎದ್ದು ನೋಡುತ್ತಾನೆ, ತುಂಡಾಗಿದ್ದು ಹುಲಿಯ ತಲೆಯಲ್ಲ, ಹಸುವಿನ ತಲೆ ತುಂಡಾಗಿ ಬಿಟ್ಟಿತ್ತು. ತುಂಬಾ ದುಃಖ ಆಯ್ತಂತೆ. ತಕ್ಷಣ ಗುರುಗಳ ಹತ್ರ ಹೋಗ್ತಾನೆ, ಸ್ವಾಮಿ ತಪ್ಪು ಮಾಡಿಬಿಟ್ಟೆ, ಹೀಗೆಲ್ಲ ಆಯ್ತು ಅಂದಾಗ ಅವ್ರು ನೋಡಿದ್ರಂತೆ, ನೋಡು ಗೋವುಗಳಲ್ಲಿ ಪರಮಾತ್ಮನ ಪೂರ್ಣ ಸನ್ನಿಧಾನ, ಆ ತಪ್ಪು ತಪ್ಪು, ಗೋಹತ್ಯ ಅಂದ್ರೆ ಭಾರಿ ದೊಡ್ಡ ಪಾಪ, ಅನುಭವಿಸಲೇಬೇಕು ನೀನು, ನಿನ್ನ ಕ್ಷತ್ರಿಯತ್ವ ಹೋಯಿತು ಅಂತ ಹೇಳಿಬಿಡುತ್ತೆ. ನೀನು ಕ್ಷತ್ರಿಯನಲ್ಲ ಇನ್ಮೇಲೆ, ನೀನೊಬ್ಬ ಕ್ಷತ್ರಿಯತ್ವ ಕಳ್ಕೊಂಡಂತ ವ್ಯಕ್ತಿಯಾಗ್ತೀಯ, ಜೀವನ ಪೂರ್ತಿ ನೀನು ರಾಜ್ಯದಿಂದ ಬಹಿಷ್ಕೃತನಾಗ್ತಿ, ರಾಜ್ಯ ಆಳಾಗೇ ಇಲ್ಲ, ದೇವರದಾನ ಮಾಡಿಕೊಂಡು ಸುಮ್ಮನೆ ಇರಬೇಕೆ ಹೊರತು ಅವಕಾಶ ಇಲ್ಲ ಅಂತ ಹೇಳಿಬಿಟ್ರೆ. ಹೇಳ್ತಾರೆ, ಸ್ವಾಮಿ ಹಾಗೆ ಇರ್ತೇನೆ ನಾನು, ನನ್ನ ಪಾಪ ಹೋಗುತ್ತೆ ತಾನೆ ಅಂತ ಕೇಳ್ತಾನೆ ಪಾಪ. ಈ ರೀತಿ ನಾವು ಪಾಪ ಮಾಡಿ ಜೋರು ಮಾಡಿದ್ರೆ ಅಲ್ಲ, ಅದು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕೆ ಹೊರತು ಇನ್ನೂ ಪಾಪ ಜಾಸ್ತಿ ಆಗುತ್ತಿಲ್ಲದೆ ಹೋದ್ರೆ. ಆಯ್ತು ಅಂತ ಹೇಳಿದ್ರೆ ಅಂತ ಹಾಗೆ ಜನ್ಮ ಪೂರ್ತಿ ಇದ್ದು ಪಾಪ ಕಳ್ಕೊಂಡು ಸದ್ಗತಿ ಹೊರಟೇ ಬಿಟ್ಟಂತೆ ಮುಂದೆ ಅವನು. ಇದೇ ಮುಂದೆ ಅನೇಕ ಜನ ಬರ್ತಾ ಹೋಗ್ತಾರೆ. ಇನ್ನೊಬ್ಬ ರಾಜ ಶರಿಯಾತಿ ಅಂತಕ್ಕಂಥ ಒಬ್ಬ ಮಗ, ಇಕ್ಷ್ವಾಕುವಿನ ತಮ್ಮಂದಿರಲಿ ಒಬ್ಬ, ಅವನಿಗೆ ಸುಕನ್ಯಾ ಅಂತ ಮಗಳು. ಒಂದು ಸಲ ಚವನಾಶ್ರಮಕ್ಕೆ ಆತ ವಿಶೇಷವಾದಂತಹ ಪುಣ್ಯಕ್ಕೋಸ್ಕರ ಹೋಗಿರುತ್ತಾನೆ. ಅವತ್ತಿನ ದಿವಸ ಏನಾಯ್ತಂತೆ, ಇವಳು ಸಖಿಯರ ಸಮೇತ ಓಡಾಡ್ತಿರಬೇಕಾದ್ರೆ ಒಂದು ಹುತ್ತವನ್ನು ನೋಡ್ತಾಳೆ, ಕುತೂಹಲ ಬರುತ್ತೆ, ಬಗ್ಗೆ ನೋಡ್ತಾಳೆ, ವಿಶೇಷವಾದ ಪ್ರಕಾಶಪೂರ್ಣವಾದ ವಸ್ತು ಒಂದು ಕಾಣುತ್ತೆ, ಇದು ಆಶ್ಚರ್ಯವಾಗುತ್ತೆ ಏನಿರಬಹುದು ಅಂತ ಹೇಳಿ ಒಂದು ದರ್ಭೆ ಇತ್ತಲ್ಲ ಕಿತ್ತಿಕೊಂಡು ಚುಚ್ಚಿ ಬಿಡ್ತಾಳೆ ಪಾಪ. ಚುಚ್ಚಿದಾಗ ರಕ್ತ ಬಂತಂತ, ಜೋರ ರಕ್ತ ಚಿಮ್ಮಿತಂತೆ. ಅವಳು ಗಾಬರಿ ಆಗ್ಬಿಡುತ್ತೆ, ಏನೇನೋ ಆಗ್ತಾ ಇದೆಯಲ್ಲ ಅನ್ಕೊಂಡು ಓಡೋಗ್ಬಿಡ್ತಾಳೆ ಅಲ್ಲಿಂದ. ಮರುದಿವಸ ಬೆಳಗ್ಗೆ ಏನಾಗಿದೆ ಅಂದ್ರೆ, ಇಡೀ ಶರ್ಯಾತಿ ರಾಜನ ಸೈನಿಕರಿಗೆ, ವಾಹನಗಳಿಗೆ, ಆನೆ ಕುದುರೆ ಮೊದಲಾದ ಎಲ್ಲವುಗಳಿಗೂ ಕೂಡ ಮನಮೂತ್ರ ಸ್ತಂಭನೆಯಾಗಿಬಿಟ್ಟು ಎಲ್ಲರೂ ಚಿತ್ರ ವಿಚಿತ್ರ ವೇದನೆ ಪಡ್ತಾ ಇದ್ದಾರೆ. ರಾಜರ ಮುಂದೆ ಹೇಳ್ಕೊತಾರೆ, ರಾಜ ಹೀಗಾಗಿದೆ ಅಂತೇಳಿ. ಫಸ್ಟ್ ರಾಜ ಯೋಚನೆ ಮಾಡ್ತಾನೆ, ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡ್ತಾನೆ. ನಮ್ಮಲ್ಲಿ ಯಾರೋ ಇಲ್ಲಿ ತಪ್ಪು ಮಾಡಿದ್ದಾರೆ, ಯಾರ ಆಶ್ರಮ ಅಂತ ಹುಡುಕ್ತಾನೆ. ಚವನಾಶ್ರಮ, ಇಲ್ಲಿ ಮುನಿಗಳಿಗೆ ಯಾರೋ ಅಪಚಾರ ಮಾಡಿದ್ದಾರೆ ಅಂತ ಕಾಣುತ್ತೆ, ಅದಕ್ಕಾಗಿದೆ, ಅದು ಸರಿ ಮಾಡ್ಕೋಬೇಕೀಗ. ನೀವು ಹೇಳಿ, ಯಾರು ತಪ್ಪು ಮಾಡಿದ್ದೀರಿ, ಮಾಡಬಾರದನ್ನು ಮಾಡಿದ್ದೆ ಹೇಳಿ ಅಂತ ಕೇಳಿದರೆ ಅರ್ಥ ಮಾಡ್ಕೋಬೇಕು. ಪುಣ್ಯಸ್ಥಳಗಳಿಗೆ ಹೋದಾಗ ಮಾಡಬಾರದನ್ನು ಮಾಡಿದರೆ ಅಪಚಾರವಾಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಜನ ಮಾಡಬಾರದನ್ನು ಹೆಚ್ಚಾಗಿ ಮಾಡಿ ಪುಣ್ಯಸ್ಥಳಕ್ಕೆ ಹೋದಾಗಲೇನೆ ಹೋದಾಗ ಏನೇನೋ ಮಾಡಿಬಿಡ್ತಾರೆ. ಅಲ್ಲೂ 1/2 ಕಾಫಿ, ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿಂದು ಬಿಟ್ಟಾಗ ಎಷ್ಟು ಪಾಪ ಬರುತ್ತೆ ಲೆಕ್ಕ, ಸನ್ನಿಧಾನ ಹೋಗಿಬಿಡುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಜನಕ್ಕೆ ಆ ಕಥೆ ಕೇಳಿದಾಗ ತೀರ್ಥಕ್ಷೇತ್ರದ ಸನ್ನಿಧಾನ ಕಡಿಮೆ ಆಗಲಿಕ್ಕೆ ಅದೊಂದು ಕಾರಣ. ಎಷ್ಟೋ ಕಲಿಯುಗದಲ್ಲಿ ಬಡ ಸನ್ನಿಧಾನ ಕಡಿಮೆ ಆಗ್ತಾ ಹೋಗಿಬಿಡುತ್ತೆ. ಮಾಡಬಾರ್ದನ್ನು ಮಾಡ್ತಾರಲ್ಲ, ಸನ್ನಿಧಾನ ಹೋಗಿಬಿಡುತ್ತೆ, ಅದಕ್ಕೆ ಅಪಚಾರವಾಗಿದೆ. ಯಾರು ಮಾಡಿದಿರಿ ಅಂತ ಕೇಳಿದಾಗ ಎಲ್ಲ ನಾ ಮಾಡಿಲ್ಲ ಅಂತ ಹೇಳಿಬಿಡ್ತಾರೆ ಪಾಪ. ಅಷ್ಟು ಎಜುಕೇಶನ್ ಇದ್ದ ಕಾಲ, ಆಶ್ಚರ್ಯ ಪರಿವಾರದಲ್ಲಿ ಒಬ್ಬರೂ ತಪ್ಪು ಮಾಡಿಲ್ಲ ಪಾಪ. ಆಗ ಸುಕನ್ಯಾ ಹೇಳ್ತಾಳಪ್ಪ, ನಾನೇ ಏನೋ ಮಾಡಿರಬೇಕು ಅಂತ ಕಾಣಿಸುತ್ತೆ, ನಿನ್ನೆ ಹೀಗಾಯ್ತು ಅಂತ ಹೇಳಿದ್ಲು. ತಕ್ಷಣ ರಾಜ ಬಾ ತೋರಿಸೋ ಜಾಗ ಅಂತ ತೋರಿಸ್ತಾ ಹೋಗ್ತಾನೆ. ತೆಗೆದು ನೋಡ್ತಾರೆ, ಅಲ್ಲಿ ಚವನ ಮುನಿಗಳು ಕೂ ತಪಸ್ ಮಾಡ್ತಾ ಇದ್ದಾರೆ ಪಾಪ. ಆ ಗಣ್ಣು ತೆಗೆದ್ರಂತವ್ರು ಕಣ್ಣು ಹೋಗಿದ್ದಿಲ್ಲ, ಕಣ್ಣು ಸ್ವಲ್ಪ ನೋವಾಗಿತ್ತು, ಸರಿ ಹೋಯ್ತು. ಸ್ವಾಮಿ ಪುಣ್ಯ ಸರಿ ಹೋಯ್ತು ಬಿಡಿ ಅಂತ ಹೋಗ್ಲಿಲ್ಲ ರಾಜ. ಏನಾಗಿಲ್ಲ ತಾನೆ, ಪರವಾಗಿಲ್ಲ ಅಂತ ಅನ್ಲಿಲ್ಲ. ತಪ್ಪು ತಪ್ಪು ತಾನೆ, ಕಲ್ಲು ಹೊಡಿತಾರೆ, ಏಟು ಬಿಡುತ್ತೋ ಬಿಡುತ್ತೋ, ಹೊಡೆದೇ ದೊಡ್ಡ ತಪ್ಪದು ಬಂತು. ನನ್ನ ಕ್ಷಮಿಸು ಅಂತ ರಾಜ ಕೇಳಿದಾಗ ಅವ್ರು ಹೇಳ್ತಾರೆ, ಕ್ಷಮಿಸ್ತೇನೆ, ಆದ್ರೆ ಸುಮ್ಮನೆ ಕ್ಷಮಿಸೋದಿಲ್ಲ, ಒಂದು ಕೆಲಸ ಮಾಡಿದ್ರೆ ಕ್ಷಮಿಸ್ತೇನೆ ಅಂತ ಹೇಳಿದರು. ಏನು ಅಂತ ಕೇಳುತ್ತಾರೆ. ನಿನ್ನ ಮಗಳಿದ್ದಾಳಲ್ಲ ಸುಕನ್ಯಾ, ಅವ್ಳು ನನ್ನ ಕೊಟ್ಟು ಮದುವೆ ಮಾಡು, ಕ್ಷಮಿಸ್ತೇನೆ ಅಂತ ಹೇಳಿದರು. ರಾಜನಿಗೆ ತುಂಬಾ ಯೋಚನೆ ಒಂದು ಕ್ಷಣ. ಅವಳು ನೋಡಿ 8 ವರ್ಷದ ಹುಡುಗಿ ಪಾಪ, ಈ ಮುನಿ ನೋಡಿದರೆ ತಲೆ ನಡುಗ್ತಾ ಇದೆ, ಹಣ್ಣು ಮುದುಕರು ಪಾಪ, ತಲೆ ಒಂದು ಕಪ್ಪು ಕೂದಲಿಲ್ಲ ಅಂತ, ಅಷ್ಟು ವಯಸ್ಸಾಗಿಬಿಟ್ಟಿದೆ. ಹೇಳ್ತಾರೆ ಏಜತ್ ಕಂ, ತಲೆ ನಡುಗ್ತಿತ್ತಂತೆ, ಏನ್ ಮದುವೆ ಮಾಡಿ, ನರನಾಡಿ ಎದ್ದು ಕಾಣ್ತಿತ್ತಂತೆ ಪಾಪ. ಯೋಚನೆ ಮಾಡ್ತಾರೆ, ಇವಳಿಗೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳ ಭವಿಷ್ಯಕ್ಕೆ ತೊಂದರೆ ಇದೆ, ಆದರೆ ಮದುವೆ ಮಾಡಿಕೊಡದೆ ಹೋದರೆ ನನ್ನ ರಾಜ್ಯಕ್ಕೆ ತೊಂದರೆ ಇದೆ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ. ಪ್ರಜೆಗಳು ನನಗೆ ಮುಖ್ಯ, ಆದ್ರಿಂದ ಮಗನ ಕೊಟ್ಟು ಮದುವೆ ಮಾಡ್ತೇನೆ ತೀರ್ಮಾನ. ಮದುವೆ ಮಾಡಿಕೊಟ್ಟೇ ಬಿಟ್ಟನಂತೆ, ಮುಂದೆ ವಾಪಸ್ ಹೋಗಿಬಿಡ್ತಾನೆ ಊರಿಗೆ. ಇವಳು ಅಲ್ಲೇ ಇರ್ತಾಳೆ, ಸೇವೆ ಮಾಡ್ತಾ ಇರ್ತಾಳೆ ಗಂಡನ ಸೇವೆಯನ್ನ, ತುಂಬಾ ಸಂತೋಷ ಪಡ್ತಾರೆ ಅವರು. ಎಷ್ಟು ರಾಜಕುಮಾರಿಯಾಗಿ ಒಬ್ಬ ಹಣ್ಣನ್ನು ಮುದುಕ ಮುನಿಯ ಸೇವೆ ಮಾಡೋದು ಅಂದ್ರೆ ಒಳ್ಳೇನೆ ವೈದಿಕ ಗಂಡನ ಅಂಬೋದಕ್ಕೆ ಇದಕ್ಕಿಂತ ಒಂದು ದೃಷ್ಟಾಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದಾಗ, ಕೊನೆಗೆ ಒಂದು ಕಾಲ ಬಂತು, ಅವರು ನೋಡಿದ್ರು, ಕರುಣೆ ಬಂತು. ಪಾಪ ಅಶ್ವಿನಿ ದೇವತೆಗಳು ಅಲ್ಲಿಗೆ ಬರ್ತಾರೆ ಒಂದು ಸಲ, ಅವ್ರನ್ನ ಕೇಳ್ತಾರೆ, ಇವ್ರು ಮಾತುಕತೆ ನಡೆಯುತ್ತೆ. ಅಶ್ವಿನಿ ದೇವತೆಗಳೇ ಒಂದು ಕೆಲಸ ಮಾಡಿಕೊಡ್ಬೇಕಲ್ಲ ಅಂತ ಕೇಳಿದ್ರು. ಏನು ಅಂತ ಕೇಳಿದ್ದಾರೆ. ನನಗೆ ತುಂಬಾ ವೃದ್ಧಾಪ್ಯ ಬಂದು ಹೋಗಿಬಿಟ್ಟಿದೆ, ನನಗೆ ತಾರುಣ್ಯ ತಂದು ಕೊಡಬೇಕಲ್ಲ ಅಂತ ಕೇಳಿದ್ರು. ತಂದು ಕೊಡ್ತೇವೆ, ನಮಗೇನು ಕೊಡ್ತೀರಿ ಅಂತ ಅವ್ರು ಕೇಳ್ತಾರೆ. ಲೆಕ್ಕಾಚಾರ ಶುರುವಾಯ್ತಾರೆ, ನಮಗೇನು ಕೊಡ್ತೀರಿ ಈಗ? ನಿಮಗೆ ನಾನು ಯಜ್ಞಯಾಗಗಳಲ್ಲಿ ಹವಿರ್ಭಾಗ ಸಿಕ್ಕಾಗ ಮಾಡ್ತೇನೆ ಅಂತ ಹೇಳಿದ್ದ. ಅದಕ್ಕಿಂತ ಮುಂಚೆ ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಹವಿಸ್ ಕೊಡ್ತಿರ್ಲಿಲ್ವಂತೆ. ಇನ್ನು ಕೊಡಾಗ ನಾನು ಮಾಡ್ತೇನೆ, ಆಯ್ತೋ ಇಲ್ಲೋ, ನಾನು ಮಾಡಿಕೊಡಿ ಅಂತ ಹೇಳಿದ್ದ. ಓ ಆಗಲಿ ಅಂತ ಹೇಳಿದ್ದ. ಮಾಡಿ ಒಂದು ದೊಡ್ಡ ತೀರ್ಥ, ಅದಕ್ಕೆ ಮಂತ್ರ ಹಾಕಿಬಿಡ್ತಾರೆ. ಚವನ ಮನೆಗಡೆ ಬನ್ನಿ ಅಂತ ಕರೀತಾರೆ. ಅಮ್ಮ ಸುಕನ್ಯ ಇಲ್ಲೇ ನೋಡ್ತಾ ನಿಂತಿರು ಅಂತ ಹೇಳ್ತಾರೆ. ಚವನ ಮನೆ ಕೈ ಹಿಡ್ಕೊಂಡ್ಬಿಟ್ಟು ಅವರಿಬ್ಬರು ಅದನ್ನು ಮುಳುಗಿಬಿಡ್ತಾರೆ. ಒಂದು ಸ್ವಲ್ಪ ಬಿಟ್ಟು ಮೇಲಕ್ಕೆ ಎದ್ದು ಬರ್ತಾರೆ. ಎದ್ದು ಬಂದಾಗ ನೋಡಿದರೆ ಮುಳುಗಿದ ನೋಡಿದರೆ 3 ಜನ, ಒಬ್ಬ ಮುದುಕರು, ಇಬ್ಬರು ಇವರು ಮೇಲೆ ಎದ್ದು, ಇಬ್ಬರು 3 ಜನ ಒಂದೇ ರೀತಿ ಇದ್ದಾರೆ. ಅಶ್ವಿನಿ ದೇವತೆ 3 ಜನ ಮುದುಕರಾಗಿಲ್ಲ, ಮತ್ತೆ 3 ಜನ ಒಳ್ಳೊಳ್ಳೆ ತರುಣರು, ಅಂತಹ ಸೌಂದರ್ಯ, ಒಂದೇ ರೀತಿ ಇದ್ದಾರಂತೆ 3 ಜನ. ಆಗ ಅವ್ರು ಕೇಳ್ತಾರೆ, ನೋಡು ಸುಕನ್ಯಾ, ನಿನ್ನ ಗಂಡನ ಆರಿಸಿಕೋ 3 ಜನದಲ್ಲಿ ಯಾರು ಅಂತ ಕೇಳಿದ್ರೆ, ಅವಳು ಬುದ್ಧಿವಂತಿಗೆ ಎಲ್ಲ ಒಂದೇ ರೀತಿ ಇದ್ದಾರೆ, ಯಾರಾದ್ರೇನು ಅನ್ನಲಿಲ್ಲ ಪುಣ್ಯಕ್ಕೆ. ಅವಳು ಅನ್ಲಂತೆ, ಅದಕ್ಕೆ ಸತೀ ಸುಕನ್ಯಾ ಅಂತ ಕರೆದಿತ್ತು. ಸ್ವಾಮಿ ನೀವು ಯಾರೋ ಗೊತ್ತಾಗ್ತಾ ಇಲ್ಲ ನನಗೆ, ನನ್ನ ಬಗ್ಗೆ ದಯವಿಟ್ಟು ಪರೀಕ್ಷೆ ಮಾಡಬೇಡಿ, ನನ್ನ ಗಂಡ ಯಾರೋ ಅವ್ರನ್ನ ಕೊಡಿ ಅಂತ ಕೇಳಿದ್ರೆ. ತಕ್ಷಣ ಅವರು, ಭಲೆ ಎಷ್ಟು ಪತಿವ್ರತೆ ನೀನೀಗ, ಈ ಸತೀತ್ವ ಪರೀಕ್ಷೆಗೆ ಬಂದ ದಾಖಲೆ ಇದು, ಸತೀತ್ವ ಪರೀಕ್ಷೆಗೆ ಬಂದಿದ್ದು ನೀನು ತಗೋ. ತಕ್ಷಣನೇ, ನಮ್ಮ ಜನ ಎಷ್ಟು ಮೂರ್ಖರಿರ್ತಾರೆ ಗೊತ್ತಾ, ಎಲ್ಲೆಲ್ಲೋ ಹೋಗಿರ್ತಾರೆ ಮಠಗಳಿಗೆ ಗಿಟ್ಟಗಳಿಗೆಲ್ಲ, ಹೇಳಬೇಕು ಸಾಧ್ಯನೇ ಇಲ್ಲ, ನಿರ್ವಾಯಲ್ಲ ಹೇಳಬೇಕಷ್ಟೇ. ಹೋಗ್ತಾರೆ, ಯಾರ್ದ ಪಾದರಕ್ಷೆ ಹಾಕೊಂಡು ಹೊಟ್ಟೆ ಬಿಡ್ತಾರೆ. ಯಾಕೆ ಯಾರ್ದಾದ್ರೆ ಏನಂತೆ ಸಿಕ್ಕರು ಸಾಕು, ಒಂದು ಜೊತೆ ಆದ್ರೆ ಆಯ್ತು ಅಷ್ಟೇ. ಇದು ಪಾಪ ಅಂದ್ರೆ ಎಲ್ಲಾ ಕಡೆ ಪಾಪ ಪಾಪನೇ. ಕೆಲವರದ್ದು ಬರೀ ಕಾಲ ಬಂದೇ ಹಾಕೊಂಡು ಹೋಗ್ಬಿಡ್ತಾರೆ, ಅವ್ರು ಭಾರಿ ಬುದ್ಧಿವಂತರು, ಹೇಳಕ್ಕಾಗಲ್ಲ, ಹಳೇದು ಬಿಟ್ಟು ಹೊಸ ಹಾಕೊಂಡು ಹೋಗ್ತಾರೆ, ಎಲ್ಲಾ ಜನ ಸಿಗ್ತಾರೆ. ಅಂದ್ರೆ ನಮ್ಮ ಮನುಷ್ಯ ಪಾಪ ಮಾಡ್ಬೇಕಾದ್ರೆ ಎಲ್ಲೆಲ್ಲೋ ಮಾಡಕ್ ಸಾಧ್ಯ, ಇಲ್ಲಿ ದೇವಸ್ಥಾನಕ್ಕೆ ಬಂದ್ ಮಾಡ್ಬೇಕಾ, ಮಠಕ್ ಬಂದ್ ಮಾಡ್ಬೇಕಾ? ಎಷ್ಟೋ ಕಳ್ಳರುಗಳು ಸಾರ್ಬಾಲ್ ವಾಸಿ ಆಗ್ತಾರೆ. ಅದಕ್ಕಿಂತ ನಮ್ಮ ಜನ ಒಂದು ಕಲ್ಚರ್ ಅರ್ಥ ಮಾಡ್ಕೋಬೇಕು, ನಿಜವಾದ ಅರ್ಥದಲ್ಲಿ ಏನೋ ಮಾಡ್ತಾ ಹೊರಟು ಯಾವ ಕಾಲ ಜನ್ಮಕ್ಕೂ ಪರಿಹಾರವಾಗಿ ದೊಡ್ಡ ಪಾಪ ಮಾಡ್ಕೊಂಡ್ಬಿಡ್ತೇವೆ. ಸುಕನ್ಯಾ ಎಂಥ ಮಹಾನುಭಾವಳು, ನನ್ನ ಗಂಡನೇ ನನಗೆ ಬೇಕು, ಅವ್ರು ಹೇಳಿದ್ರೆ ತೋರಿಸಿಕೊಟ್ಬಿಟ್ರಂತೆ, ಖುಷಿ ಆಯ್ತಂತೆ ಅವರಿಗೆ. ಅವ್ರು ಹೇಳ್ತಾರೆ, ನೋಡಯ್ಯ ನಮ್ಮ ಮತ್ತೆ ಮರಿಬೇಡಿ, ಚಿಕ್ಕನ ಮನೆಗಳೇ ಭವಿಷ್ಯದ ವಿಚಾರ ಅಂತ ನೆನಪಾಡು ಹೊರಟುಬಿಡ್ತಾರೆ. ಅವರಂತೂ ಸತ್ಯ ಸಂದರಲ್ಲ, ಮತ್ತೆ ಮಾತೇ ಇಲ್ಲ. ಈ ಕಡೆಗೆ ಒಳ್ಳೆ ಸಂಸಾರ ಶುರುವಾಗಿಬಿಡುತ್ತೆ ಅವರದ್ದು. ಪಾಪ ಸರಿಯಾಯ್ತೆ ರಾಜ, ಯೋಚನೆ ಮಾಡಿದ ಒಂದು ಸಲ, ಪಾಪ ಬಹಳ ಚಿಕ್ಕ ಹುಡುಗಿ, ಮುದುಕ ಬ್ರಾಹ್ಮಣ ಕೊಟ್ಟು ಮದುವೆ ಮಾಡಿಬಿಟ್ಟೆ, ಹೇಗಿದ್ದಾಳೋ ಏನು ನೋಡ್ಕೊಂಡಂತ ಬರೋಣ. ಅವ್ರ ಋಷಿಮುನಿಗಳು ತುಂಬಾ ಗೌರವಿರ ರಾಜ, ಪಾಪ ಆತ, ಆದ್ರೂ ಮಗಳು ಅಂತ ಅಭಿಮಾನ ಇತ್ತಲ್ಲ, ನೋಡ್ಕೊಂಡು ಬರೋಣ ಅಂತ ಬರ್ತಾನೆ. ಮಗಳು ಇದ್ದಾಳೆ, ಮಗಳು ಗುರ್ಸಿಕ್ಲು ಪಾಪ. ಪಕ್ಕದಲ್ಲಿ ಹುಡುಗ, ಒಬ್ಬ ಹುಡುಗ, ಅದರಾಡ ಹುಡುಗ, ಇವರು ಆಟ ಆಡಿಕೊಂಡು ಓಡಾಡ್ತಾ ಇದ್ದಾರೆ. ರಾಜ ಒಂಥರ ಶಾಕ್ ಆಯ್ತು, ಬಾ ಅಂತ ಮಗಳನ್ನ ಕರೆದ. ಏನಪ್ಪ ಅಂತ ಬಂತು, ಅಲ್ಲ ಇವನ್ ಜೊತೆ ಓಡಾಡ್ತಿದ್ದೀಯಲ್ಲ, ನಿನ್ನ ಗಂಡನ ಏನ್ ಮಾಡಿಬಿಟ್ಟೆ ಅಂತ ಕೇಳಿದ್ ಪಾಪ. ನಿನ್ನ ಗಂಡನ ಗತಿ ಏನಾಯ್ತು? ಇವತ್ತಂತೂ ಮುಗಿಸೇ ಬಿಟ್ಟಿರ್ತಾರ ಪಾಪ, ಏನಾಯ್ತು ನನ್ನ ಗಂಡನ ಗತಿ ಅಂತ ಕೇಳಿದ್ದಾರೆ. ಜೋರ ನಕ್ಲದ ಸುಕನ್ಯಾ, ಅಪ್ಪ ನಿನ್ನ ಅಡಿ ಅಂದ್ರೆ ಇವರೇ ಅಂತ ಹೇಳ್ತಾರೆ. ಅಲ್ಲಮ್ಮ ಮುದುಕರಿ ಕೊಟ್ಟು ಮದುವೆ ಮಾಡಿದ್ದಲ್ಲ ಅಂತ ಕೇಳಿದ್ರೆ, ಕಥೆ ನೋಡಮ್ಮ ಹೀಗಾಯ್ತು ಅಂತ ಹೇಳಿದಾಗ ತುಂಬಾ ಸಂತೋಷ ಆಯ್ತಂತೆ. ಅಂತೂ ಋಷಿಗಳನ್ನು ನಂಬಿದ್ದಕ್ಕೆ ಮೋಸ ಹೋಗಲಿಲ್ಲ. ಅದಕ್ಕೆ ಆಚಾರ ಹೇಳಿದ್ರು, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಋಷಿಗಳ ಮುನಿಗಳನ್ನು ನಂಬಿದ್ರೆ ನಾವು ಕೆಡೋದಿಲ್ಲ, ಇನ್ನ ಭಗವಂತ ನಂಬಿದ್ರೆ ಯಾರಾದ್ರೂ ಕೆಡ್ತಾರ? ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ನಮಗೆ ಕಥೆ ಕೇಳಿದಾಗ ಅನಿಸುತ್ತೆ, ಅಂತೂ ಚವನ ಮುನಿಗಳು ಏನು ಮಾಡಿ ತರುಣರಾದರು ಅಂತ ನಮ್ಮ ಪ್ರಶ್ನೆ. ಅಲ್ಲೇ ತೀರ್ಥ ಎತ್ತು ಮುಳುಗೆದ್ದು ಬಿಟ್ರು ಅಂತಾಯ್ತು. ತೀರ್ಥ ಎತ್ತು ಮುಳುಗೆದ್ದು ಬಿಟ್ರು, ಆಯುರ್ವೇದವ್ರು ನೋಟಿಸ್ ಮಾಡಿಬಿಟ್ರು ಪಾಪ. ಆ ಮುದುಕ ಹುಡುಗನಾದ ಕಥೆ ಹೌದಲ್ಲೋ, ಅದು ಚವನಪ್ರಾಶ ಅಂತ ಹೆದರಿಟ್ಬಿಟ್ರೆಡಿ ಅಂತ ಹೇಳಿ ಅಂದ್ರೆ ಜನ ಏನ್ ತಿಳ್ಕೊಂಡ್ಬಿಟ್ರು ಪಾಪ, ಚವನಪ್ರಾಶ ತಿಂದೇ ಚವನಮನಿಗಳು ಹಾಗಾದ್ರು ತಿಳ್ಕೊಂಡ್ಬಿಟ್ರು ಪಾಪ. ದೇವರಾಣಿ ಅದರಿಂದ ಆಗಿದ್ದಲ್ಲ ಅವರು. ಅಶ್ವಿತೀರ್ಥ ಅಶ್ವಿನಿ ದೇವತೆಗಳ ಅನುಗ್ರಹ, ಅವರ ಅಂತರ್ಯಾಮಿ ಭಗವಂತನ ದಯೆಯಿಂದ ಹಾಗಾದ್ರೆ ಹೊರತು ಚವನಪ್ರಾಶ ತಗೊಂಡಿದ್ದಾಗಲ್ವೇ ಅಲ್ಲ. ಇವರು ತಗೋತಾನೆ ಇರ್ತಾರೆ ಪಾಪ, ಮುಪ್ಪು ಹೋಗುತ್ತೆ ಹೋಗುತ್ತೆ ಅಲ್ಲ, ತಗೊಂಡೇ ಮುಪ್ಪಾಗ್ತಿರ್ತಾರೆ. ಬಾಟ್ಲೆಗಳ ಸಂಖ್ಯೆ ದೊಡ್ಡದಾಗುತ್ತೆ ಹೊರತು ಇವರ ಆಯುಷ್ಯ ಮಾತ್ರ, ಆರೋಗ್ಯ ಮಾತ್ರ ಹಾಗೇ ಇರುತ್ತೆ ಪಾಪ. ಭಾರಿ ವಿಚಿತ್ರ ಅದು, ಅದು ಔಷಧಿಯಾಗಿ ತಗೊಳ್ಳಿ, ಆದ್ರೆ ತಾರುಣ್ಯ ಬರುತ್ತೆ ಅಂತ ತಿಳ್ಕೊಂಡ್ರೆ ಮಾತ್ರ ಭಾರಿ ತಪ್ಪಾಗುತ್ತೆ ಅಷ್ಟೇ. ಅವರು ತಗೊಂಡ ಪ್ರಾಶ ಈ ಚವನ ಪ್ರಾಶ ಅಲ್ಲ. ಯಾವ ಪ್ರಾಶ ತಗೊಂಡು ಅಂದ್ರೆ ಭಾಗವತ ಪ್ರಾಶನ ಮಾಡಿದವರು, ಭಾಗವತ ಅಮೃತ ಪ್ರಾಶನ ಮಾಡಿದವರೇ ಹೊರತು ಇದನ್ನು ಪ್ರಾಶನ ಮಾಡಿದವರಲ್ಲ. ನಮಗೆ ಇನ್ನೊಂದು ಹೋಗ್ಲಿ ಅದೆಲ್ಲ ಬೇಡ ನಮಗೆ. ಯಾವ್ದೋ ತೀರ್ಥ ಮುಡಿಗೆದ್ರು ಅಂತ ಹೇಳ್ತಾರಲ್ಲ, ಅದು ತೀರ್ಥದಲ್ಲಿ ನಾವು ಒಂದು ಮುಳುಗ ಹಾಕಿಬಿಡುವುದು ಯಾವ್ದಾರು ಸಿಗುತ್ತಾ ಅಂತ ಕೇಳಿದ್ರೆ ಹೇಳ್ತಾರೆ, ಯಾಕೆ ಹುಡ್ಕೊಂಡು ಹೋಗ್ತೀರಿ ನೀವಾಗ, ಎಲ್ಲ ಕಡೆ ಇದ್ದೆ ಅದಕ್ಕೆ ದೊಡ್ಡ ತೀರ್ಥ ಇದೆ, ಮುಳುಗ ಹಾಕಿದ್ರೆ ಖಂಡಿತ ಯೌವನ ಬರ್ತಾಗ ತೀರ್ಥ ಇದೆ ಅಂತ ಹೇಳ್ತಾರೆ. ಯಾವುದೊಂದು ಇಲ್ಲೇ ಇದೆ ಅಂತ ಹೇಳ್ತಾರೆ. ಯಾವುದದು? ವ್ಯಾಸರಾಜರು ಬರೀತಾರೆ, ಅಭ್ರಮಂ ಭಂಗರಹಿತಂ ಅಜಡಂ ವಿವರಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾವಹಂ. ಆನಂದ ತೀರ್ಥ ಇದೆಯಲ್ಲ, ಮುಳುಗಿ ನಿತ್ಯ ತಾರುಣ್ಯವನ್ನು ಕೊಡುತ್ತೆ, ಮತ್ತೆ ವಾಪಸ್ ಹೋಗೋದೇ ಇಲ್ಲ. ಇದು ಮತ್ತೆ ಫ್ರೀ, ಅಲ್ಲಿ ಸ್ವಲ್ಪ ವ್ಯವಹಾರ ಸ್ವಲ್ಪ ಇತ್ತಲ್ಲಿ, ಹವಿಸರು ಏನು ಕೊಡಬೇಕಾಗಿಲ್ಲ. ನೀವೀಗ ಒಂದ್ಸರಿ ಮುಳುಗೆದ್ ಬಿಟ್ರೆ ಸಾಕು, ತಾಪತ್ರಯಾಪಹಂ. ನಮಗೆ ಇದು ಅರ್ಥ ಆಗಬೇಕಾದ್ರೆ ಶಾಸ್ತ್ರಾಧ್ಯಯನದ ಫಲ ಅಂದ್ರೆ ಭಾರಿ ಅಪೂರ್ವವಾದ ಫಲ. ನಮ್ಮ ಶಾಸ್ತ್ರಾಧ್ಯಯನ ಅಂದ್ರೆ ಅದೇನೋ ಭಾರಿ ಪಾಪ ಮಾಡಿ ನಾವು ಅದು ಓದಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ ಪಾಪ. ಎಷ್ಟೋ ಜನ್ಮಗಳ ಭಾರಿ ಭಾರಿ ಪುಣ್ಯಗಳ ಪರಿಪಾಕವಾದರೆ ಮಾತ್ರ ಶಾಸ್ತ್ರ ಶ್ರವಣ ಸಾಧ್ಯ. ಅಷ್ಟು ಸಿದ್ಧಿಯನ್ನು ಗಳಿಸಿದ ಹಿರಿಮೆ ಅವರದಾಯಿತು. ಮುಂದೆ ಅನೇಕ ಕಥೆಗಳನ್ನು ಹೇಳ್ತಾ ಅದೇ ವಂಶದೊಳಗೆ ಮುಂದೆ ಒಬ್ಬ ರಾಜ ಬರ್ತಾನೆ, ರೇವತ ರಾಜ ಅಂತ ಹೆಸರು. ಅವನಿಗೆ ರೇವತಿ ಅಂತ ಒಬ್ಬ ಮಗಳು. ರೇವತಿಯನ್ನ ಮಗಳನ್ನ ಅವರೇನ್ ಮಾಡಿದರಂತೆ, ತುಂಬಾ ಸುಂದರಿ ಅವಳು, ಸಾಕ್ಷಾತ್ ವಾರುಣಿದೇವ ಅವತಾರ, ಭಾರಿ ಸುಂದರಳಾಗಿದ್ದಲ್ಲ. ಅದನ್ನು ನೋಡಿಬಿಟ್ಟು ತಂದೆ ಯೋಚನೆ ಮಾಡ್ತಾನೆ, ಎಷ್ಟು ಚೆನ್ನಾಗಿದ್ದಾಳೆ ಮಗಳು, ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ವರಗಳಲ್ಲಿಷ್ಟು ಬೇಕಾದಷ್ಟು ಇತ್ತು ಪಾಪ, ಈತನಿಗೆ ಗೊತ್ತು ಯಾರಿಗೆ ಕೊಡಬೇಕು ಅಂತ ಅನಸು ಗೊತ್ತಾಗಲೇ ಇಲ್ಲ. ಅವರಿವ್ರ ಜ್ಞಾತಿ ಕೇಳಬೇಕು, ಬ್ರಹ್ಮದೇವರನ್ನ ಕೇಳಿದ್ರಾಯ್ತಾರ ಅಂತ ಸತ್ಯಲೋಕಕ್ಕೆ ಹೊರಟ್ಬಿಟ್ಟಂತ ಪುಣ್ಯಾತ್ಮ. ಸತ್ಯಲೋಕಕ್ಕೆ ಹೋಗಿ ನಿಂತುಕೊಂಡ್ರು. ಬ್ರಹ್ಮದೇವರ ಸಭೆಯಲ್ಲಿ ಒಂದು ಸಂಗೀತ ಕಚೇರಿ ನಡೆದಿತ್ತಂತ, ಯಾರು ಗಂಧರು ಹರಿದೇವ ಪರೋ ಹರಿದೇವ ಹಾಡ್ತಾ ಇದ್ದಾರೆ ಪಾಪ. ಇವ್ರು ನೋಡಿದ್ರು ಮಧ್ಯ ಹೋಗಿ ತೊಂದರೆ ಮಾಡೋದು ಬೇಡ, ಮುಗಿಲಿ ಅಂತ ಸ್ವಲ್ಪ ಕಾದ್ರೆ ಇದು ಹತ್ತಿನ ಒಂದು ಹಾಡು ಮುಗ್ದ ಮಧ್ಯ ಹೋಗೋಣ ಅಂತ ಹೇಳಿಬಿಟ್ಟು ಸಭಾ ಮರ್ಯಾದೆ ಅಂತ ಕಾಯ್ತಾರೆ. ಮುಗೀತು ಪಾಪ ಹಾಡು. ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರ ಕಾರ್ಯ ಏನು ವಿಚಾರ ಅಂತ, ಯಾವ ಸರ್ವಜ್ಞರು ಏನು ವಿಚಾರ ಅಂತ ಕೇಳಿದರು. ಹೀಗೆ ನನ್ನ ಮಗಳು ಇವಳು ತುಂಬಾ ಸುಂದರಿ, ನೀವೇ ನೋಡ್ತಾ ಇದ್ದೀರಿ, ಇವಳಿಗೆ ನಾನು ವರ ಹುಡುಕ್ತಾ ಇದ್ದೇನೆ, ಯಾರ್ಯಾರೋ ಬಂದುಬಿಟ್ಟಿದ್ದಾರೆ, ಯಾರು ಯೋಗ್ಯರು ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಹೇಳಿಬಿಡಿ ಅವ್ರಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಅವ್ರು ಬ್ರಹ್ಮದೇವರು ಹೇಳ್ತಾರೆ, ಆಯ್ತು ಯಾರ್ಯಾರು ಬಂದಿದ್ದಾರೆ ಹೇಳಿ ಅಂದ್ರೆ ದೊಡ್ಡ ಪಟ್ಟಿ ಓದ್ತಾ ಹೋಗ್ತಾರೆ ಪಾಪ. ಎಲ್ಲ ಮುಗಿದ್ಮೇಲೆ ಅಂದ್ರೆ ಬ್ರಹ್ಮದೇವ್ ಜ್ವರ ನಕ್ಕರಂತೆ. ವಯಸ್ಸು ತಮ್ಮ ನೋಡು ಸರಿಯಾತಿ ರೇವತ ರಾಜ, ನಿನಗೆ ಗೊತ್ತಿಲ್ಲ, ಒಂದು ವಿಷಯ ಹೇಳ್ತೇನೆ ಕೇಳು ಅಂತಾರೆ. ಏನು ಅಂದ್ರೆ, ಅವ್ರಿಗೆ ಬರ ಲಿಸ್ಟ್ ಕೊಡ್ತಾ ಇದೆಯಲ್ಲ, ಅವರಲ್ಲ, ಅವ್ರ ಮಕ್ಕಳಲ್ಲ, ಅವ್ರ ಮೊಮ್ಮಕ್ಕಳಲ್ಲ, ಅವ್ರ ವಂಶ ಕೂಡ ಭೂಲೋಕದಲ್ಲಿ ಇವತ್ತಿಲ್ಲ ಅಂತ ಹೇಳಿಬಿಟ್ರು. ಏನಾಯ್ತು ಅಂತ ಕೇಳ್ತಾರೆ. ಎಲ್ಲಿದ್ದಿ ನೀನು? ನೀನು ಬಂದು ಈಗಾಗಲೇ ಎಷ್ಟೋ ಯುಗ ಕಳೆದು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಯುಗಗಳು ಕಳೆದು ಹೋಗ್ಬಿಟ್ಟಿದೆ, ಈಗ 28ನೇ ದ್ವಾಪರದ ಕೊನೆಯ ಭಾಗ ನಡೀತಾ ಇದೆ, ತಕ್ಷಣ ಹೋಗು, ಕೃಷ್ಣನನ್ನ ಬಲರಾಮ ದೇವರು ಇರ್ತಾರೆ, ಅವರೇ ಶೇಷ ದೇವರು, ಮಗಳ ಗಂಡ, ಅವ್ರು ಕೊಟ್ಟು ಮದುವೆ ಮಾಡಿ ಅಂತ ಹೇಳಿದ್ರೆ ತಕ್ಷಣ ಅರ್ಜೆಂಟ್ ಬಂದು ಮದುವೆ ಮಾಡಿಕೊಟ್ಟಿರುತ್ತೆ. ಆಮೇಲೆ ಯಾತಕ್ಕೆ ಹೀಗಾಯಿತು ಅಂದ್ರೆ, ಬ್ರಹ್ಮಲೋಕದಲ್ಲಿ ಕಾಲ ಕಳೆಯ ರೀತಿನೇ ಬೇರೆ, ನಮ್ಮಲ್ಲಿ ಕಾಲ ಕಳೆಯ ರೀತಿನೇ ಬೇರೆ. ಆದ್ರಿಂದ ನಾವು ಇದನ್ನ ಹೇಳ್ತೀವಲ್ಲ, ರಿಲೇಟಿವ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾರಲ್ಲ, ಅದರ ಮೂಲ ಪರಿಕಲ್ಪನೆ ಭಾಗವತ ಪುರಾಣದಲ್ಲಿ ಎಷ್ಟೋ ಕಾಲಮಾನಕ್ಕೆ ತಕ್ಕಂತೆ ವ್ಯತ್ಯಾಸವಾಗುತ್ತೆ. ಹೊರಗೂ ಒಳಗೂ ಎಷ್ಟು ವ್ಯತ್ಯಾಸ ಆಯ್ತು. ಸತ್ಯಲೋಕದ ವಾತಾವರಣ, ದೇವಲೋಕದ ವಾತಾವರಣ, ಭೂಲೋಕದ ವಾತಾವರಣ ತುಂಬಾ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ದುಷ್ಟಾಂತ ಕಷ್ಟಪಡಬೇಕಾಗಿಲ್ಲ. ಒಂದೇ ಒಂದು ಪದಾರ್ಥ ಫ್ರಿಡ್ಜ್ ಒಳಗಿದ್ರೆ ಹೇಗಿರುತ್ತೆ, ಹೊರಗಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಫ್ರಿಡ್ಜ್ ಒಳಗಿದ್ರೆ 3 ತಾಸಿಗೆ ಬಾಡುತ್ತೆ, ಅಲ್ಲಿದ್ರೆ 2 ದಿವಸ 3 ದಿವಸ ಹಾಗೆ ಇರುತ್ತೆ. ಫ್ರಿಡ್ಜ್ ಒಳಗೆ ಎಷ್ಟು ಚೇಂಜ್ ಆಗೋದಾದ್ರೆ ಸತ್ಯಲೋಕದಲ್ಲಿ ಎಷ್ಟು ಚೇಂಜ್ ಆಗೋ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಕಾಲ ನೋಡಿ, ಏನ್ ಹಾಲು ನೋಡ್ತಾರೆ, ಏನ್ರಿ ಇವತ್ತು ತಗೊಂಡ್ರೆ ಹಾಲು, ಎಲ್ಲಿ ಸಿಕ್ಕೇ ಇಲ್ಲ ಹಾಲು ಅಂತ ಕೇಳಿದ್ರೆ ಅರೆ ಹೋದ್ವಾರದ ಹಾಲು ಅಂತ ಹೇಳ್ತಾರೆ. ಈಗಿದ್ದಾಗಿದೆಯಲ್ಲ ಅದೇ ವೈಶಿಷ್ಟ್ಯ, ಫ್ರಿಡ್ಜ್ ಒಳಗಿಟ್ಟಿದ್ದಕ್ಕೆ ಈಗಿದ್ದಾಗಿದೆ ಅದು ಒಂದು. ಆದ್ರಿಂದ ಹೊರಗಿಟ್ಟಿದ್ದು ಎಂದೋ ಹಾಳಾಗೋಗಿರುತ್ತೆ. ವಾರದಿಂದ ಹಾಲು ಹೊರಗಿಟ್ಟು ತಗೊಂಡ್ಬಂದು ನೋಡಂತೆ ಹುಳ ಹಿಡಿದೋಗಿರುತ್ತೆ. ಒಳಗಿದ್ದು ತಗೊಂಡು ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಸತ್ಯಲೋಕ ನಮ್ಮ ಭೂಲೋಕದ ವ್ಯತ್ಯಾಸ ಮಾಡ್ಕೋಬೇಕಾದ್ರೆ ಈ ಫ್ರಿಡ್ಜ್ ಅಲ್ಲದೆ ಇರೋ ಜಾಗ ನೋಡಿದಾಗಿರೋ ವ್ಯತ್ಯಾಸ ಕಣ್ಣಿಗೆ ಕಟ್ಟಿದ ನಮಗೆ ಕಾಣುತ್ತೆ. ಇದನ್ನ ನಂಬಬೇಕಂತ ಕೇಳೋದಕ್ಕೆ ಹೋಗ್ಲೇಬೇಡಿ, ನಂಬಲೇಬೇಕದ. ನಾವು ಹೊರಗಿರುತ್ತೇವೆ, ದೇವಸ್ಥಾನಕ್ಕೆ ಹೋಗಿರ್ತೇವೆ, ಎಷ್ಟು ವ್ಯತ್ಯಾಸ. ಉಪನ್ಯಾಸ ಕೇಳಬೇಕಾದ್ರೆ ಇನ್ನೂ ಮುಗಿಲಿಲ್ಲ ಅನಿಸ್ತಾನೇ ಇರುತ್ತೆ. ಟಿವಿ ನೋಡಬೇಕಾದ್ರೆ ಮುಗದೇ ಹೋಯ್ತಲ್ಲ ಆ ತರ ಅನಿಸ್ತಾ ಇದೆ. ಎಷ್ಟು ವ್ಯತ್ಯಾಸ ಅದರೊಳಗೆ, ಮುಗದೇ ಹೋಯ್ತಾ ಸೀರಿಯಲ್ಲು, ಅಯ್ಯೋ ಮತ್ತೆ ಅಡ್ವರ್ಟೈಸ್ಮೆಂಟ್ ಯೋಚನೆ ಯೋಚನೆ ಪಾಪ. ಅಂದ್ರೆ ಮನುಷ್ಯನ ಸೈಕಾಲಜಿ ಮನಸ್ಸಿನೊಳಗೆ ಡೆವಲಪ್ ಆಗುತ್ತಂತೆ. ಅದು ಯಾರು ಸತ್ಯಲೋಕದಲ್ಲಿ ಇರ್ತಾರೋ ಅವರ ಆಯುಷ್ಯ ಆಯುರ್ಮಾನ ವಿಚಿತ್ರವಾಗುತ್ತೆ. ಸತ್ಯಲೋಕದಲ್ಲಿ ನಮಗಾಗೋದಿಲ್ಲ. ಸತ್ಯಲೋಕಾಧಿಪತಿ ಆಚಾರ್ಯರು ಇರ್ತಾರ, ಶಾಸ್ತ್ರ ಓದಿಬಿಟ್ರೆ ಸತ್ಯಲೋಕದಲ್ಲೇ ಇದ್ದಾಗ ಲೆಕ್ಕ ಆದ್ರಿಂದ ನಾವು ನಿತ್ಯ ತರುಣರಿದ್ದಾಗಿರ್ತೇವೆ, ಥ್ರೋಔಟ್ ಆಕ್ಟಿವ್ ಆಗಿರಲಿ ಸಾಧ್ಯವಾಗುತ್ತೆ. ತಕ್ಷಣ ಬಂದ್ರಂತೆ ಮದುವೆ ಮಾಡಿಕೊಟ್ರಂತೆ ಮದುವೆ ಏನು ಆಗೋಗ್ಬಿಡ್ತು. ಸಮಸ್ಯೆ ಏನು ಗೊತ್ತಾ, ಆಕೆ ಆ ಕಾಲದವಳು ಪಾಪ, ಅಷ್ಟೆತ್ರ ಇದ್ದಾಳಂತೆ. ಪಂಚಾಂಗ ಶ್ರವಣ ಕೇಳಿರ್ತಾರೆ, ಕೃತಜ್ಞದ ಎತ್ತರ 28 ಮೊಳ, ಇವರು ದ್ವಾಪರಯುಗದವರು ಪಾಪ, 7 ಮೊಳ ಎತ್ತರ ಇವರದು, ಕಲಿಯುಗದಲ್ಲಿ 3.5 ಮೊಳ ಅಷ್ಟೇ ಅಂತೆ. ಅಷ್ಟೆತ್ರ ಇದ್ದಾರೆ, ಇಷ್ಟು ಹೆಂಡತಿ ಅಷ್ಟೆತ್ರ, ಸಣ್ಣವ್ರು ಇವಿಷ್ಟೆತ್ರ, ತೀರಾ ಮ್ಯಾಚಿಂಗ್ ಆಗಲೇ ಇಲ್ಲ ಇದು. ಬಲರಾಮ್ ಈ ಸಮಸ್ಯೆ ರಾಜನ ನನ್ನ ಸಮಸ್ಯೆ ಅಲ್ಲ, ಇದು ಬಲರಾಮ್ ದೇವರ ಸಮಸ್ಯೆ, ಏನಾರ ಮಾಡಿಕೊಳ್ಳೇದು ಬಿಟ್ಟು ಹೋಗ್ಬಿಡ್ತಾನೆ ಪಾಪ. ಆಗ ಬಲರಾಮ್ ದೇವರು ನೋಡಿದ್ರಂತೆ, ಅವ್ರೇನ್ ಮಾಡ್ಬೇಕೀಗ, ಯೋಚನೆ ಮಾಡ್ತಾರೆ. ಅವಳು ಅಷ್ಟೆತ್ರ ಇದ್ದಾಳೆ, ಇಷ್ಟೆತ್ರ ಇದ್ದೇನೆ ಅಂತ ಯೋಚನೆ ಮಾಡಿ ತಮ್ಮ ನೇಗಿಲು ಹಾಕಿ ತಲೆ ಹಾಕಿ ಎಳೆದ್ರಂತೆ. ಲೆವೆಲ್ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರಂತಪ್ಪ ಮ್ಯಾಚಿಂಗ್, ಹುಡುಗರು ಮಾಡ್ಕೊಂಡು ತುಂಡು ತುಂಡಾಗ್ಬಿಡ್ತಿದ್ಲು ಪಾಪ. ಅದು ಎಂಥ ಯೋಗ, ಕೃಷ್ಣ ತ್ರಿವಕ್ರೆಯನ್ನು ಅವಕ್ರೆ ಮಾಡಿದ ಕಥೆ ಕೇಳುತ್ತೇವೆ. ಬಲರಾಮ ದೇವರ ಮೇಲೆ ಚಿಕ್ಕವರನ್ನು ಮಾಡ್ತಾರೆ, ಇದು ಅವರು ಮಾಡಿದ್ದಲ್ಲ, ಅವಳು ಶುಕ್ಲಕೇಶ ಆವೇಶ ಇತ್ತಲ್ಲ, ಭಗವಂತ ಮಾಡಿದಂತ ವ್ಯಾಪಾರ ಇದು ಒಂದು. ಎಂಥ ಶಕ್ತಿ ಬಲರಾಮ ದೇವರ ಶಕ್ತಿ. ಇದು ಸಮಸ್ಯೆ ಏನು ಗೊತ್ತಾ, ಗಂಡಸು ಹೆಂಗಸಿ ತಕ್ಕಂತೆ ಮಾಡ್ಕೊಂಡಿರಬಾರದು, ತನ್ನ ತಕ್ಕದ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಲರಾಮ ದೇವರು ತಮ್ಮ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೊರತು ತಾವು ಬೆಳಿಲಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಹೆಂಡತಿ ತಾವು ಕೇಳದಾಗಿರ್ಬೇಕೇ ಹೊರತು ಹೆಂಡತಿ ಕೇಳಿದಾಗ ತಾವಿರಬಾರದು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು, ನಾವು ಕೊನೆ ಪಕ್ಷ ಎತ್ತರಾಗಿತ್ತ ಚೇಂಜ್ ಮಾಡಕ್ ಹೋಗ್ಬಾರ್ದು, ಮತ್ತೆ ಇಷ್ಟು ಚೇಂಜ್ ಮಾಡ್ಕೊಂಡ್ರೆ ಸಾಕು. ಏಕೆ ಬರ್ತಾಳೆ ಹೆಂಡತಿ ಏಕಾಶ ಬರ್ತಾಳೆ, ಜನರಲ್ಲೇ ಮಾಡಿಲ್ಲ ಅಂತ ಹೇಳ್ತಾಳೆ. ಇನ್ಮೇಲೆ ಮಾಡುವ ಜನರಲ್ಲಿ ಮಾಡಾಗ ಇವತ್ತು ಮಾಡ್ಬೇಕು, ನಾಯ್ತೋ ಇಲ್ಲ, ಈಗ ನಾವು ಅಭ್ಯಾಸ ಇಲ್ಲ, ನೀವು ಶುರು ಮಾಡಿಬಿಡಿ ಮೆಲ್ಲ ತಿನ್ನಲಿಕ್ಕೆ ಅಂತ ಕೇಳಿದ್ರೆ ಅದು ಸಾಧ್ಯ ಇಲ್ಲ. ಇನ್ಮೇಲಾದರೂ ಮಾಡು ಸಾಕು, ಇಷ್ಟು ಧರ್ಮ ಮಾಡಿದ್ರೆ ಸಾಕು, ಎಷ್ಟೋ ಉದ್ಧಾರ ಆಗಿಬಿಡ್ತೇವೆ ನಾವೇ. ಮೊದಲು ಎಂದೂ ಮಾಡಿರೋದಿಲ್ಲ, ಮದುವೆ ಆದ ಮೊದಲ ಏಕಾಸಿನ ಉಪವಾಸ ಮಾಡಿಸ್ಬೇಕು. ಎಷ್ಟು ಜನ ಇದ್ದಾರೆ ಪಾಪ, ಇವತ್ತಿನ ದಿವಸ ಎಷ್ಟು ಪಾಠ ಪ್ರವಚನ ಕೇಳಿದಾರ ದೀಕ್ಷೆ ಇರುತ್ತೆ ಮಾಡುತ್ತಾರೆ. ಇನ್ನು ಬಲರಾಮ ದೇವರು ಅಂತಾರೆ ಕೇಳಬೇಕಾ, ಹೆಂಡತಿಯನ್ನ ತಮ್ಮ ರೀತಿಗೆ ತಕ್ಕಂತೆ ಸರಿ ಮಾಡಿಕೊಂಡಂತ ಮಹಾನುಭಾವರು. ಮುಂದೆ ರಾತ್ರಿ 9-10 ಜನ ಗಂಡ್ಮಕ್ಕಳಿದ್ದಾರಲ್ಲ, ಅವರೆಲ್ಲ ಭಾಗ ಮಾಡಿಕೊಟ್ರು, ಮಾಡ ಆಗ್ರಿ ಅಂತ ಹೇಳಿಬಿಟ್ರಂತೆ, ಹಂಚಿಕೊಂಡ್ಬಿಡ್ತಾರೆ ರಾಜ್ಯವನ್ನು. 10ನೇ ಮಗ ನಾಭಾಗ ರಾಜ ಅಂತ ಹೆಸರು. ಆತನಿಗೆ ಅಣ್ಣಂದ್ರೆ ಏನು ಭಾಗ ಕೊಡಲೇ ಇಲ್ಲ ಪಾಪ, ಏನು ಭಾಗ ಕೊಡಲಿಲ್ಲ ನಾಭಾಗ ರಾಜ. ಗಲಾಟೆ ಗಲಾಟೆ ಕೋರ್ಟ್ ಕೇಸು ಅಂತ ಏನು ಮಾಡಲಿಕ್ಕೆ ಹೋಗಲಿಲ್ಲ ಪಾಪ. ತಂದೆ ಹತ್ರ ಬರ್ತಾನಪ್ಪ, ಅಣ್ಣಂದ್ರನ ರಾಜ್ಯ ಏನೂ ಕೊಡಲಿಲ್ಲ, ಪಾಲೇ ಕೊಡಲಿಲ್ಲ, ನಾನೇನು ಮಾಡಲಿ ಅಂತ ಕೇಳಿದ್ದಾನೆ. ಎಷ್ಟು ಸಾತ್ವಿಕ ಮಗ, ಪಿತೃದೇವೋ ಭವ. ಅವರಂದ್ರಂತೆ, ಯೋಚನೆ ಮಾಡಬೇಡ, ನೀನು ಬೇರೆ ದಾರಿ ತೋರಿಸ್ತೇನೆ ನಾನು, ನೀನು ಒಂದು ಸ್ಥಳಕ್ಕೆ ಹೋಗು, ಇಂಥ ಸ್ಥಳಕ್ಕೆ, ಅಲ್ಲಿ ಅಂಗಿರಸ್ ಗೋತ್ರದ ಬ್ರಾಹ್ಮಣರುಗಳು ಯಜ್ಞ ಮಾಡ್ತಾ ಇರ್ತಾರೆ, ನೀನು ಅಲ್ಲಿ ಹೋಗ್ತೀಯಲ್ಲ, ಹೋಗುವತ್ತೆ ಸರಿಯಾಗಿ ಅವರಿಗೊಂದು ಅತಿ ಮುಖ್ಯವಾದ 2 ಮಂತ್ರ ಮರ್ತೋಗಿರುತ್ತೆ, ನೀನು ಅವನ್ನು ಹೇಳಿಬಿಡು, ಅವರು ತುಂಬಾ ಅನುಗ್ರಹ ಮಾಡಿ ಕೊಡ್ತಾರೆ, ಅದು ನಿನ್ನ ಪಾಲು ತಗೋ ಅಂತ ಹೇಳಿಬಿಟ್ರೆ. ಎಂಥ ಯೋಗಿ ವಯಸ್ಸು ತಮ್ಮನು, ಮುಂದಾಗದ ನಡೆ ಹಿಡ್ತಾ ಇದ್ದಾನೆ ಪಾಪ ಮಗ, ಹೊರಟೇ ಬಿಡ್ತಾನೆ ಹಾಗೆ ಆಗಿರುತ್ತೆ ಅಂತ. ಹೋಗೋದಿ ಸಹ 2 ಮಂತ್ರ ಮರ್ತೋಗಿದೆ, ಯೋಚನೆ ಮಾಡ್ತಾ ಇದ್ದಾರೆ, ತಡವರಿಸ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ನಮಗೆ ಯೋಚನೆ ಇಲ್ಲ, ಮಂತ್ರ ಬರೋದೇ ಇಲ್ಲ, ಒಂದು ಬಂದ್ರೆ ಬುಕ್ ಇರುತ್ತಲ್ಲ, ಬುಕ್ ನೋಡ್ಕೊಂಡು ಹೇಳ್ಬಿಟ್ರೆ ಮುಗಿದೋಯ್ತು. ಬುಕ್ ನೋಡ್ಕೊಂಡು ಹೇಳಿದ್ರೆ ವೇದ ಮಂತ್ರ ಅಲ್ಲ ಅಂತ ಹೇಳ್ಬಿಡ್ತಾರೆ, ಪುಸ್ತಕ ನೋಡ್ಕೊಂಡು ಹೇಳಿದ್ರೆ ವೇದ ಮಂತ್ರ ಅಲ್ಲ. ನಾವು ದೃಷ್ಟಾಂತ ಕೊಡಿದ್ರೆ ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾನೆ, ಹಾರ್ಟ್ ಆಪರೇಷನ್, ಓಪನ್ ದಿ ಹಾರ್ಟ್, ಪುಸ್ತಕ ತೆಗಿತಾನೆ, ಹಾರ್ಟ್ ಓಪನ್ ಮಾಡ್ತಾನೆ, ವಾಟ್ ನೆಕ್ಸ್ಟ್ ಸ್ಟೆಪ್ ನೋಡ್ತಾ ಕೂತ್ಕೊಂಡ್ರೆ ರೋಗಿ ಗತಿ ಏನಾಗಬೇಕು ಈ ಮಧ್ಯೆ. ಆ ಸ್ಟೇಜ್ ಪುಸ್ತಕ ಓದ್ತಾ ಕೂತ್ರೆ ಏನಾಗಬೇಕು ಯೋಚನೆ ಮಾಡಿ, ಹೋಗೋದ ಕಾಲಕ್ಕೆ ಪುಸ್ತಕ ನೋಡಿದ್ರೆ ಗತಿ ಏನಾಗಬೇಕು, ಅದೆಲ್ಲ ಬಾಯ್ಪಾಠ ಇರಬೇಕೆ ಹೊರತು ನೋಡೋದಲ್ಲ. ಆಗ ಮನಸ್ಸಿಲ್ಲ ಆದ್ರೆ ಹೋಯ್ತು ಅಂತ, ವೇದ ಮಂತ್ರನ ನೋಡಿದ್ರೆ ವೇದ ಮಂತ್ರ ಅಲ್ಲ, ಅದು ಕೇಳಿದ್ರೆ ಮಾತ್ರ ವೇದ ಮಂತ್ರ. ಆದ್ದರಿಂದ ಶ್ರುತಿ ಅಂತ ಅವಕ್ಕೆ ಹೆಸರು, ಬಾಯಿ ಬರಬೇಕು, ದೋರಸಮ್ನ ಕೊಡಬೇಕಷ್ಟೇ. ತಕ್ಷಣ ನೋಡ್ತಾರೆ ಈತ ಪುಣ್ಯಾತ್ಮ ಅಂದನ, ಎಷ್ಟು ವಿನಯ ಈತನಿಗೆ, ಎಲ್ರಿಗೆ ಗೊತ್ತಿರ ಜೋರು ಮಾಡಕ್ಕೆ ಹೋಗಲಿಲ್ಲ, ಸ್ವಾಮಿ ನನಗೆ ಗೊತ್ತಿದೆ ಹೇಳಬಹುದಾ ಅಂತ ಕೇಳಿದಿರ. ವಿದ್ಯಾದದಾತಿ ವಿನಯಂ, ನನಗೆ ಗೊತ್ತಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವನು ಗೊತ್ತಿದೆ ಅಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿದೆ ಅಂತ ಹೇಳ್ಕೊಳ್ಳೋ ಸ್ಟೈಲ್ ನೊಳಗೆ ಅವನು ಗೊತ್ತಿದ್ದು ಹೇಳ್ತಾನೋ ಗೊತ್ತಿಲ್ಲದೆ ಹೇಳ್ತಾನೋ ಅಂತ ಗೊತ್ತಾಗುತ್ತಂತೆ, ಹೇಳು ಮಹಾರಾಯ ಅಂತ ಹೇಳ್ತಾರೆ. ತಕ್ಷಣ ಹೇಳಿದನಂತೆ, ಭಾರಿ ಸಂತೋಷಪಟ್ಟರಂತೆ, ಯಾಗ ಮುಂದುವರಿಯಿತು, ಮುಗಿತಿರ್ಲಿಕ್ಕೇನೆ ಏನ್ ಆಶ್ಚರ್ಯ ಗೊತ್ತ, ವಿಮಾನಗಳು ಬಂದಂತೆ ಸ್ವರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಇಮ್ಮಿಡಿಯೇಟ್ ಆಗಿ ಆ ಕ್ಷಣಕ್ಕೆ ಅದು ವಿಮಾನ ಹತ್ತೇ ಬಿಡ್ತಾರೆ ಅವರು. ಇವತ್ತಿಗೆ ಋಗ್ವೇದೊಳಗೆ ಅವ್ರು ಹೇಳಿದ ಮಂತ್ರಗಳು ಯಾವುದೊಂದು ಪ್ರಸಿದ್ಧಿ ಇದೆ, ನಾಭಾಗದೃಷ್ಟ ಮಂತ್ರ ಅಂತ ಋಗ್ವೇದ ಓದ್ಬೇಕು, ಹಾಗೆ ಓದ್ಬೇಕು ಅವರ ಅಂದ್ರೆ ಇಷ್ಟು. ಈ ಕಥೆ ಏನಾಗಿದೆ ಭಾಗವತಕ್ಕೆ ಸಂಬಂಧ ಅಂದ್ರೆ ಆಕ್ಚುಯಲ್ ಫ್ಯಾಕ್ಟ್ ಅದು ಒಂದು. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಅನ್ನೋ ಮಾತು ಸತ್ಯವಾದ ಮಾತು. ಆ ಕ್ಷಣದಲ್ಲಿ ಅಂದ್ರಂತೆ, ಇನ್ನೇನು ವಿಮಾನ ಹತ್ತಾ ಇದ್ದಾರೆ, ನಾಭಾಗರಾಜ ಬಾ ಅಂತ ಕರೀತಾರೆ. ನೋಡಯ್ಯ ಎಷ್ಟು ಪುಣ್ಯಾತ್ಮ ನೀನೀಗ, ನಿಜವಾಗಲೂ ಕೂಡ ನಿನ್ನಿಂದ ಎಷ್ಟು ಉಪಕಾರ ಆಯ್ತು ನಮಗೆ, ನಿನ್ನಿಂದ ವಿಮಾನ ಸಿಕ್ಕಿದೆ ನಮಗೀಗ. ಒಂದು ಕೆಲಸ ಮಾಡು, ಯಜ್ಞಕ್ಕೋಸ್ಕರವಾಗಿ ತುಂಬಾ ಪದಾರ್ಥ ತಂದಿದ್ದೇವೆ, ಸಾಕಷ್ಟು ಉಳ್ಕೊಂಡಿದೆ, ನೀನು ಅದನ್ನ ತಗೋ, ಅದು ನಿನ್ನ ಪಾಲು ಅಂತ ಕೊಟ್ಟುಬಿಟ್ಟು. ತಕ್ಷಣ ಬಾಹಭಾಗರಾಜ ಖುಷಿಯಾಯಿತು, ಬಂದ ತಗೊಳ್ಳಕ್ಕೆ ಅಂತ ಹೋಗ್ತಾನೆ. ಆ ಕ್ಷಣಕ್ಕೆ ದೊಡ್ಡ ವ್ಯಕ್ತಿ, ಆಜಾನುಬಾಹುಗಳು, ಭಾರಿ ಸುಂದರ ವ್ಯಕ್ತಿಗಳು ಬಂದು ನಿಂತರಂತೆ. ನಾಭಾಗರಾಜ ಏನ್ ಮಾಡ್ತೀನಿ ಅಂತ ಕೇಳಿದ್ದಾರೆ. ಆ ಭಾಗ ತಗೋತೀನಿ ಅಂತ ಹೇಳಿದ್ದಾರೆ. ಯಾತಕ್ಕೆ? ಅವ್ರು ಹೇಳಿದ್ರೆ ನಂದು ಅಂತ ಹೇಳಿದ್ದಾರೆ, ತಪ್ಪ ಹೇಳಿದ್ದಾರೆ, ಅದು ನಂದು ಗೊತ್ತಾ, ನಿಂದಲ್ಲ ಅಂದ್ರಂತೆ. ಕಷ್ಟ, ಗಲಾಟೆ ಶುರುವಾಗಬೇಕಾಗಿತ್ತು. ಆ ಕಾಲ ಗಲಾಟೆ ಆಗಲಿಲ್ಲ. ಅದು ಯಾಕೆ ಸ್ವಾಮಿ ಅಂತ ಕೇಳುತ್ತಾರೆ. ನೋಡು, ಯಾಕೆ ತಾನ ಹೇಳೋದಿಲ್ಲ, ಇದು ನಂದು ಅಷ್ಟು ಹೇಳ್ತೇನೆ, ನಿಂದು ಅಂತ ನೀನ್ ಹೇಳ್ತಿ, ಗಲಾಟೆ ಬೇಡ, ನಿಮ್ಮಪ್ಪನ ಹೋಗಿ ಕೇಳು, ನನ್ನ ಭಾಗ ಆದ್ರೆ ನಂದು, ನಿಂದಾದ್ರೆ ನಿಂದು, ಕೇಳ್ಕೊಂಬಂದ್ರೆ ನಮ್ಮಪ್ಪನ ಕೇಳು ಅಂತ, ನಿಮ್ಮಪ್ಪನ ಕೇಳು ಅಂತ ಹೇಳ್ತಾರೆ ಅಂತ. ಅಂತ ಸತ್ಯ ಇದ್ದ ಕಾಲ ಅದು. ಆ ಕ್ಷಣಕ್ಕೆ ಹೊರಟೇ ಬಿಡ್ತಾನ, ಅಪ್ಪ ನೀವು ಹೇಳಿದಾಗಾಯ್ತು ಎಲ್ಲ ಕೂಡ, ಅದು ಭಾಗನೂ ಕೊಟ್ಟೇ ಬಿಟ್ರು. ಆದ್ರೆ ಕೊನೆಗೆ ಸಮಸ್ಯೆ ಬಂತು, ಒಬ್ಬ ವ್ಯಕ್ತಿ ಬಂದಿದ್ದಾರೆ ನಂದು ಅಂತಾರೆ, ನಾನು ಏನು ಮಾಡಲಿ ಅಂತ ಕೇಳಿದರೆ ಇವ್ರು ಹೇಳ್ತಾರೆ, ಹೌದಾ ಅದು ನನ್ನ ಭಾಗ ಅಂತ ಹೇಳ್ತಾರ, ನಾ ಭಾಗ ನೀನು ಪುಣ್ಯವಂತ, ಬಂದಿರೋದು ಯಾರು ಗೊತ್ತಾ, ಸಾಕ್ಷಾತ್ ರುದ್ರದೇವರು ಬಂದಿದ್ದಾರೆ, ಮಹಾದೇವರು ಬಂದಿದ್ದಾರೆ, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಅವರಿಗೆ ಯಕ್ಷಶಾಪವನ್ನು ಪರಿಹಾರ ಮಾಡೋಕ್ಕೋಸ್ಕರ. ಯಜ್ಞ ಉಳಿದಾದ ಮೇಲೆ ಏನಿರುತ್ತಾನ ಮಾಡಿ ಆದ ಮೇಲೆ ಅದು ಮಹಾದೇವನ ಪಾಲು ಅಂತಾನೆ ಶಾಸ್ತ್ರ. ಸರಿಯಪ್ಪ ಅವ್ರ ಪಾಲು, ಅವ್ರಿಗೆ ಕೊಟ್ಟು ಬಿಡು ಅಂತ ಹೇಳಿದರು. ಮಗ ಎಂಥವನು ಗೊತ್ತಾ, ಅಪ್ಪ ನನಗತಿ ಏನು ಅಂತ ಕೇಳಲೇ ಇಲ್ಲ, ಇಮ್ಮಿಡಿಯೇಟ್ ಸಾಲ್ವ್ ಮಾಡ್ಬೇಕು ಆ ಪ್ರಾಬ್ಲಮ್, ಹೊರಟೇ ಬಿಡ್ತಾನೆ ಪಾಪ. ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾನೆ, ಸ್ವಾಮಿ ಎಷ್ಟು ಜನ್ಮಗಳ ಪುಣ್ಯ, ನಿಮ್ಮಂತ ಮಹಾನುಭಾವರು ಸಿಕ್ಕರೆ ವೈಕುಂಠ ಸಿಕ್ಕಾಗ ಲೆಕ್ಕ, ಎಂಥ ಮಹಾನುಭಾವರು, ನನ್ನ ಜನ್ಮ ಜನ್ಮಗಳ ಭಾಗ್ಯ. ನಮ್ಮ ಅಪ್ಪ ಹೇಳಿದ್ದಾರೆ, ನೀವು ಯಾರು ಅಂತ ಹೇಳಿದ್ದಾರೆ, ಭಾಗ ಯಾರದು ಅಂತ ಹೇಳಿದ್ದಾರೆ, ಈ ಭಾಗ ತಮ್ಮದೇ ತಗೊಂಡ್ಬಿಡಿ ಅಂತ ಹೇಳಿದ್ದಾರೆ. ರುದ್ರದೇವರಿಗೆ ಭಾರಿ ಖುಷಿ ಆಯ್ತಂತೆ, ಭಲೇ ನಾಭಾಗ ರಾಜ ಅಂತ ಹೊಗಳ್ತಾರೆ. ಎಷ್ಟು ಒಳ್ಳೆಯವನು ನೀನೀಗ, ಎಷ್ಟು ಪ್ರಾಮಾಣಿಕ, ನಿಮ್ಮ ಅಪ್ಪ ಎಷ್ಟು ಪ್ರಾಮಾಣಿಕ ಅಂತ ಹೇಳ್ತಾರೆ. ಮಗನ ಮೇಲೆ ಅಭಿಮಾನದಿಂದ ಅಭಿಮಾನದಿಂದ ಸುಳ್ಳು ಪರ ನಿನ್ನಂತೂ ನಿನ್ನ ಪರ ಹೇಳಲಿಲ್ಲ ಅವರು, ಸತ್ಯವನ್ನೇ ಹೇಳಿದ್ದಾರೆ. ಧೃತರಾಷ್ಟ್ರ ಕಲಿಬೇಕಾಗಿತ್ತೆ ಮಾತನ್ನ, ಪಾಂಡವರ ಪಾಲನ್ನು ತನ್ನ ಮಕ್ಕಳ ಪಾಲು ಅಂತ ಕ್ಲೇಮ್ ಮಾಡ್ತಾನಲ್ಲ, ಎಷ್ಟು ತಪ್ಪು ಮಾಡ್ತಾನಂತ. ಇವರು ಸರಿಯಾಗಿದೆ, ಮಗನೇ ಅವ್ರ ಪಾಲು ಕೊಟ್ಟುಬಿಡು, ಈ ಮಾತನ್ನು ಹೇಳಿದ್ರೆ ಮನುಷ್ಯ ಮಕ್ಕಳು ಬದುಕಿ ಹೋಗಿಬಿಡ್ತಾರೆ, ಅವನು ಪ್ರಾಮಾಣಿಕ ನೀನು ಪ್ರಾಮಾಣಿಕ, ಖುಷಿಯಾಗಿದೆ ನನಗೆ ಅಂತ ಹೇಳಿದ. ಅದು ಊರಲ್ಲಿ ಅಷ್ಟೇ, ರೈತಿನಲ್ಲಿ ಕೊಟ್ಟಿಲ್ಲ. ನಾನು ಸರಿಯಾಗಿ ಹೇಳಿದ್ರು ತಪ್ಪಾಗಿ ನೀನು ಹೇಳ್ಬೋದಾಗಿತ್ತಲ್ಲ, ನೀನು ಸರಿಯಾಗಿ ಹೇಳಿದ್ದಿ. ಇವತ್ತು ಅಫಿಡವಿಟ್ ತಿದ್ದ ಕಾಲ, ಇವತ್ತು ಅಫಿಡವಿಟ್ ಕೊಟ್ಟು ಮತ್ತೆ ಅಫಿಡವಿಟ್ ಕೊಡ್ತೀನಿ, ಇನ್ನೊಂದು ಅಫಿಡ್ ಕೊಡ್ತಾ, ಆ ಬುದ್ಧಿ ಸರಿ ಇದ್ದಿಲ್ಲ ಅಥವಾ ಮತ್ತೊಂದು ಅಫಿಡವಿಟ್ ಕೊಡ್ತಾನೆ, ಮಾಡ್ಸ್ಕೊಂಡು ತಿದ್ದು ಬಿಡ್ತಾನೆ ಅಂತ ಕಾಲದೊಳಗೆ. ಎಷ್ಟು ಪ್ರಾಮಾಣಿಕ ನೀವು, ನನಗೆ ಖುಷಿಯಾಗಿದೆ. ಇವತ್ತೇ ಪಾಲು ನೀನೇ ತಗೋ ಅಂತ ಹೇಳಿಬಿಟ್ರು, ಇವತ್ತೇ ಪಾಲು ನೀನೇ ತಗೊಂಡ್ಬಿಟ್ರು, ಒಂದಾಯ್ತು, ಇನ್ನೇನು ಎಲ್ಲ ಪಾಲು ನಿಂದು ಅಲ್ಲ, ಇವತ್ತಿನ ಪಾಲು ನಿಂದು. ನೋಡು ನಾಭಾಗ ರಾಜ, ನಿನ್ನ ತ್ಯಾಗಕ್ಕೆ ಸೇವೆಗೆ ನಾನು ಇಷ್ಟು ಕೊಟ್ಟ ಸಾಲದು, ಇನ್ನೊಂದು ವರ ಕೊಡ್ತೇನೆ ತಗೋ ಅಂತ ಹೇಳಿದ್ದ. ಏನು ಅಂದ್ರೆ, ನಿನಗೆ ತತ್ವಜ್ಞಾನ ಬರಲಿ, ದೊಡ್ಡ ಜ್ಞಾನಿಯಾಗು ಅಂತ ಹೇಳಿದ್ದ. ರುದ್ರದೇವರ ಅನುಗ್ರಹ, ಎರಡನೇ ಸ್ಕಂದದಲ್ಲಿ ಕೇಳಿದ್ದೇವೆ ಈಗಾಗಲೇ, ವಿದ್ಯಾಕಾಮಸ್ತು ಗಿರೀಶಂ, ಯಾರು ರುದ್ರದೇವರ ಆರಾಧನೆ ಸರಿಯಾಗಿ ಮಾಡ್ತಾರೋ ಅವರಿಗೆ ವಿದ್ಯಾವಂತರಾಗ್ತಾರ ಅವರು ಅಂತ ಹೇಳಿದ್ದ. ಒಳ್ಳೆ ವಿದ್ಯಾವಂತನಾಗು, ತತ್ವಜ್ಞಾನಿಯಾಗು ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತಾರೆ, ನೋಡು ಅಮ್ಮ ನನಗೆ ಇನ್ನೂ ಸಮಾಧಾನ ಆಗಲಿಲ್ಲ ನಾಭಾಗರಾಜ, ತುಂಬಾ ದೊಡ್ಡ ಸೇವೆ ಮಾಡಿದ್ದೀನಿ ನೀನು, ಇನ್ನೊಂದು ವರ ಕೊಡ್ತೇನೆ ನಿನಗೆ, ಅತ್ಯಂತ ಶ್ರೇಷ್ಠ ಸಾಲಿಗೆ ಸೇರ್ತಕ್ಕಂಥ ಒಬ್ಬ ಮಗ ಹುಟ್ಟಲಿ ಅಂತ ವರ ಕೊಟ್ಟರು. ಶ್ರೇಷ್ಠವಾದ ಮಗ ಹುಟ್ಟಲಿ, ಅವನೇ ಅಂಬರೀಷರಾಜನಂತ ಮಗ ಹುಟ್ಟುತ್ತಾನೆ. ಎಷ್ಟು ಪುಣ್ಯ, ರುದ್ರದೇವರ ಪಾಲನ್ನ ರುದ್ರದೇವರಿಗೆ ಕೊಟ್ಟಿದ್ದಕ್ಕೆ ಇಷ್ಟು ಅನುಗ್ರಹವಾಯ್ತಲ್ಲ. ನಾವು ಅಷ್ಟೇ, ನಾವು ಏನೇ ಮಾಡಿ, ನಾವು ಮಂತ್ರಗಿಂತ್ರ ಕಲಿತು, ನಾವು ಎಲ್ಲ ಸಿಕ್ಕಾಕೊಂಡು ಏನೋ ಮಾಡಿ, ನಮಗೂ ಒಬ್ಬ ಅಪ್ಪ ಇಂಥ ಅಪ್ಪ ಇದ್ದು ನಮಗೂ ಪಾಲು ಕೊಡೋ ಪ್ರಸಂಗ ಬಂದರೆ ನಾವು ರುದ್ರದೇವರು ಕೊಟ್ಟು ಬಿಡ್ತೇವೆ ಅಂತ ಹೇಳಿದರೆ, ಇಷ್ಟೆಲ್ಲ ಕಲ್ಪನೆ ಮಾಡಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ಭಗವಂತ ಶಾಸ್ತ್ರ ಹೇಳ್ತಾ ಇದೆ, ಪ್ರತಿ ದಿವಸ ನಾವು ಐದು ಜನಕ್ಕೆ ಐದು ಪಾಲು ಕೊಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಒಂದು ದಿವಸ ಪ್ರತಿನಿತ್ಯ ಐದು ಪಾಲು ಕೊಡಬೇಕು, ದೇವಋಣ, ಪಿತೃಋಣ, ಋಷಿ ಋಣ, ಮನುಷ್ಯ ಋಣ, ಇವೆಲ್ಲ ಇಟ್ಕೊಂಡಿದ್ದೇ ನಾವೀಗ. ದೇವಋಣ ಇದೆ, ಋಷಿ ಋಣ ಇದೆ, ಪಿತೃಋಣ ಇದೆ, ಮನುಷ್ಯ ಋಣ ಇದೆ, ಭೂತ ಋಣ ಅಂತ ಐದು ಋಣ ಇದೆ ನಮಗೀಗ. ಅದಕ್ಕೆ ಐದು ಋಣ ತೀರಿಸಬೇಕಂತ. ಯಾರು ಮನೆ ತಗೊಂಡಿರ್ತಾರೆ, ಒಳ್ಳೆ ಮನೆ ತಗೊಂಡಿದ್ರು ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ರೆ, ಎಷ್ಟು ಲೋನ್ ತಗೊಂಡಿದ್ದೇನೆ ಗೊತ್ತೇ ಸ್ವಾಮಿ ಅಂತ ಹೇಳ್ತಾರೆ. ಇನ್ಶೂರೆನ್ಸ್ ಲೋನ್ ಆಯ್ತು, ಬ್ಯಾಂಕ್ ಲೋನ್ ಆಯ್ತು, ಹ್ಯಾಂಡ್ ಲೋನ್ ಆಯ್ತು ಅಂತ ಹೇಳ್ತಾರೆ. ಪ್ರತಿ ತಿಂಗಳು ಡಿಡಕ್ಷನ್ ಹೋಗ್ತಾನೆ ಇರಬೇಕು ಅದು. ಪ್ರತಿ ತಿಂಗಳು ನಮ್ಮ ದೇಹ ಪರಮಾತ್ಮ ಕೊಟ್ಟಿದ್ದಾನೆ, ಆ ಮನೆಗೆ ಸ್ನಾನ ಮಾಡಿದ್ದೇವಲ್ಲ, ಈ ಮನೆಗೆ ಸ್ನಾನ ಮಾಡಿದ್ದೇ ಗೊತ್ತಾ ಅಂತ ಹೇಳ್ತಾರೆ. ನಮ್ಮ ದೇಹ ಮನೆ ಬರಬೇಕಾದ್ರೆ ಐದು ಸ್ನಾನ ಮಾಡಿ ಹುಟ್ಟಿರ್ತೇವೆ ಅಂತ ನಾವೇ. ಅಲ್ಲಿ ಮಂತ್ಲಿ ಡಿಡಕ್ಷನ್ ಡೈಲಿ ಡಿಡಕ್ಷನ್ ಇದು, ಒಂದು ಡೈಲಿ ಡಿಡಕ್ಟ್ ಮಾಡ್ತಾನೆ ಹೋಗ್ಬೇಕಂತ. ಅದಕ್ಕೆ ಪಂಚಮಹಾರುಣಗಳನ್ನು ತೀರಿಸಬೇಕಾದ್ರೆ ಪಂಚಮಹಾ ಯಜ್ಞಗಳನ್ನ ಮಾಡಬೇಕು ಅಂತ ಹೇಳುತ್ತಾರೆ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಈ ಮಾತನ್ನ, ತೈರ್ ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ. ದೇವತೆಗಳು ಕೊಟ್ಟಂತ ಅವರಿಗೆ ಕೊಡದೆ ನಾವು ತಿಂದರೆ ನಾವು ದೊಡ್ಡ ಕಳ್ಳರಾಗಿ ಬಿಡ್ತೇವೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೈವೇದ್ಯ ವೈಶ್ಯದೇವಾದಿಗಳನ್ನ ಮಾಡದೇನೆ ಊಟ ಮಾಡಾಗಿಲ್ಲ. ದೇವರ ಪಾಲನ್ನು ದೇವರಿಗೆ ನಾವು ಕೊಡ್ತಾ ಇಲ್ಲ, ಇಡೀ ಜಗತ್ತೇ ದೇವರ ಪಾಲು ಅಂತ ಹೇಳ್ತಾರೆ. ಈಶಾವಾಸ್ಯ ವಿಧಂ ಸರ್ವಂ, ಇದು ದೇವರ ಪಾಲಾದ್ರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹ್ಯಾಕ್ ಕೊಡಬೇಕು, ಭಗವಂತನಿಗೆ ಈ ರೀತಿ ಮಾಡಲೇಬೇಕು. ಯಾರು ಮಾಡೋದಿಲ್ಲ ಅವರಿಗೆ ಅಪಾಯಕ್ಕಾಗಿ ಮಾಡಿಬಿಟ್ರೆ, ಪರಮಾತ್ಮ ಏನು ಕೊಟ್ಟ, ಬದುಕಲಿಕ್ಕೆ ಭಾಗ ಕೊಟ್ಟ, ಆಮೇಲೆ ಜ್ಞಾನ ಕೊಟ್ಟ, ಮಕ್ಕಳನ್ನು ಕೊಟ್ಟ, ಈ ಮೂರನ್ನ ಮಾಡಿ ಒಳ್ಳೆ ಆಯುಷ್ಯ ಬರುತ್ತೆ, ಆಸ್ತಿ ಬರುತ್ತೆ, ತತ್ವಜ್ಞಾನ ಬರುತ್ತೆ, ವಂಶ ಮುಂದುವರಿಯುತ್ತೆ. ಅಂದ್ರೆ ನಾಭಾಗರಾಜನ ಕಥೆ ಕೇಳಿದವರಿಗೆ ನಿತ್ಯ ಬದುಕಿನ ರಹಸ್ಯವೇ ನಮ್ಮ ಮುಂದೆ ಗೊತ್ತಾಗುತ್ತೆ. ನಿತ್ಯ ಮನುಷ್ಯ ಹಾಗೆ ಬದುಕುವ ತತ್ವವನ್ನ ನಾಭಾಗರಾಜನ ಕಥೆ ಹೇಳೋದ್ರಿಂದ, ನಾ ಕಥೆ ಕೇಳೋದು ಎಷ್ಟು ಮುಖ್ಯನೋ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಭಾರಿ ಮುಖ್ಯ. ಅದ ಮನೇಲಿ ಟಿವಿ ಇದೆ, ಆಪರೇಟ್ ಮಾಡೋದೇ ಗೊತ್ತಿಲ್ಲ, ಸುಮ್ಮನೆ ಬಿಳಿ ಸ್ಕ್ರೀನ್ ನೋಡ್ತಾ ಕೂತಿರ್ತಾನಷ್ಟೇ. ಆಪರೇಟ್ ಮಾಡೋದು ಗೊತ್ತಾದಾಗ ಒಂದು ಎಷ್ಟು ವಿಚಿತ್ರವಾದ ದೃಶ್ಯ ಕಾಣುತ್ತೆ ಗೊತ್ತಾಗುತ್ತೆ. ಇದು ಭಾಗವತಾದಿ ಗ್ರಂಥಗಳನ್ನು ಉಪಯೋಗ ಮಾಡಿಕೊಳ್ಬೇಕು ನಾವು. ಅಧ್ಯಾತ್ಮ ದೀಪಂ ಪುರಾಣಂ ಅಂತ ಕರೆದಿದ್ದಾರೆ, ಆ ಕಥೆ ಇಲ್ಲಿ ಬರ್ತಾ ಇದೆ. ಇವತ್ತಿಗೆ ನಾಭಾಗರಾಜರ ಕಥೆ ಮುಗಿಯಿತು. ಆತನ ಮಗನೇ ಅಂಬರೀಷ ರಾಜ, ಏಕಾದಶಿ ಉಪವಾಸ ದ್ವಾದಶಿಪಾಡೆ ಅಷ್ಟು ವಿಚಿತ್ರವಾದ ಹೆಸರು ಮಾಡಿದಂತಹ ಪುಣ್ಯಾತ್ಮನಾದವನೇ ಅಂಬರೀಷ ರಾಜ. ಆತನ ಕಥೆಯನ್ನ ಇವತ್ತು ನಾಳೆ ನೋಡಬೇಕು. ಒಂದು ಸಮಸ್ಯೆ, ನಾಳೆ ದ್ವಾದಶಿಯಾಗಿದೆ, ನಾಳೆ ದ್ವಾದಶಿ, ಅಂಬರೀಷರ ಕಥೆ ನಡೆಯದೆ ದ್ವಾದಶಿ, ಆದ್ರಿಂದ ದ್ವಾದಶಿ ಪ್ರವೇಶನ ಆಗಬೇಕಾದದ್ದು ನ್ಯಾಯ. ಆದರೆ ನಾಳೆ ದ್ವಾದಶಿಯಾಗಿರೋದ್ರೆ ಪಾಲನೆ ಮಾಡಿಕೊಂಡು ಬರೋರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಎರಡು ಆಪ್ಷನ್, ಒಂದು ನಾಳೆ ಪ್ರವಚನ ಬಿಡೋದು, ಅಥವಾ ನಾಳೆ 8 ಗಂಟೆಯಿಂದ 9 ಗಂಟೆವರೆಗೂ ಮಾಡೋದು. ಇದರಲ್ಲಿ ಯಾವುದು ಸಾಧ್ಯ ಅಂತ ಹೇಳಿದ್ರೆ ಅದನ್ನ ಮಾಡಬಹುದು. ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ, 8 ರಿಂದ 9 ಆಗತ್ತೆ ಅಂತ ಎಲ್ರಿಗೂ ಅನಿಸಿದ್ರೆ 8 ರಿಂದ 9 ಮಾಡೋಣ, ಆಗಬಹುದಾ? ನಾಳೆ 8 ರಿಂದ 9 ಪ್ರವಚನ ಇರುತ್ತೆ ನಾಳೆ ಮಾತ್ರ, ಉಳಿದಂತೆ ಮತ್ತೆ ಒಂದೇ ರೀತಿ ಇದೆ. ನಾಳೆ ಅಂಬರೀಷ ಆಚೆ ನಡೀತು, ಆದ್ದರಿಂದ ಅದನ್ನು ನೋಡಿಬಿಟ್ಟು ನವಮಸ್ಕಂದ ನಾಳೆ ಮುಕ್ತಾಯವಾಗಿಬಿಟ್ಟು ಸಾಧ್ಯವಾದರೆ ಕೃಷ್ಣಾವತಾರವೂ ಕೂಡ ನಾಳೆ ಆಗಬಹುದು. ವಾಮನ ಜಯಂತಿ ಆದ ಕೃಷ್ಣ ಜಯಂತಿ ಆದ ನಾಳೆ ಆಗತ್ತೆ ಎಂಬ ದೃಷ್ಟಿಯಿಂದ ನಾಳೆ ಶುರು ಮಾಡೋಣ. ಒಂದು ಪ್ರಕಟಣೆ ಉಂಟು. ಇದೆಲ್ಲ ಕಾರ್ಯಕ್ರಮ ನಡೀತಿರೋದು ಶ್ರೀ ಪ್ರಾಣೇಶಾಚಾರ್ಯ ದಂಪತಿಗಳು ಪ್ರಾಯೋಜಕರಾಗಿ ಕಾರ್ಯವನ್ನ ಭಾಗವತ ಪೃಷ್ಠಪತಿ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಇದರ ಒಂದು ಈ ಪ್ರವಚನ ವಿಶ್ವಕ್ಕೆ ಮುಟ್ಟಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಹಾಭಾರತ ಸಂಶೋಧನಾ ಪ್ರತಿಷ್ಠಾನ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನ ಪ್ರತಿನಿತ್ಯದಲ್ಲೂ ಕೂಡ ಪ್ರವಚನ ಸಾಯಂಕಾಲ ಇಡೀ ದೇಶಕ್ಕೆ ಮುಟ್ಟ ಹಾಗೆ ಈ ವೆಬ್ಸೈಟ್ ಅಲ್ಲಿ ವೆಬ್ಕ್ಯಾಸ್ಟಿಂಗ್ ಮಾಡ್ತಾ ಇದ್ದ, ವೆಬ್ಕ್ಯಾಸ್ಟಿಂಗ್ ವ್ಯವಸ್ಥೆ ಮಾಡಿದ್ದ. ಅದು ಅದರ ಬಗ್ಗೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿದ್ದು ನಾವು ತೋರಿಸ್ತಾ ಇದ್ದಾರೆ, ಹಾಗಾಗಿ ಇವತ್ತು ತೋರಿಸ್ತಾ ಇರ್ತಾರೆ. ಈಗಾಗಲೇ ಅವರ ಲೆಕ್ಕದ ಪ್ರಕಾರ 20,000 ಜನದಷ್ಟು ಜನ ಇದನ್ನು ಜಗತ್ತಿನಾದ್ಯಂತ ಕೇಳಿದ್ದಾರೆ ಅಂತ ಹೇಳಿ ಅದು ಸುದ್ದಿ ಬಂದಿದೆ. ಇವತ್ತು ಕೂಡ ಇದೆಲ್ಲ ಯಾತಕ್ಕೆ ಕೇಳ್ತಾರೆ ಅಂದ್ರೆ ಇಲ್ಲಿರೋರಿಗೆ ಇಂಟರ್ನೆಟ್ ಎಲ್ಲಿದ್ರು ಮನೆ ಕೇಳಬಹುದು ಬತ್ತೆ ಅವರು. ಎಲ್ಲಿಂದ ಅಂದ್ರೆ ಆಸ್ಟ್ರೇಲಿಯಾ, ಅಮೆರಿಕ, ಎಲ್ಲಾ ದೂರುಗಳಲ್ಲದೆ ಇಲ್ಲಿ ಹಿಮಾಚಲ ಪ್ರದೇಶ, ಮದ್ರಾಸು, ಡೆಲ್ಲಿ, ಬಾಂಬೆ, ಎಲ್ಲಾ ಕಡೆಯಿಂದ ಜನಗಳು ಕೇಳ್ತಾ ಇದ್ದಾರೆ. ಅಷ್ಟು ಒಳ್ಳೆಯ ಇದು ಪ್ರತಿಕ್ರಿಯೆ ಬಂದಿದೆ. ಆದ್ರಿಂದ ಅದಕ್ಕೆ ವಿಳಾಸ ಅದೆಲ್ಲ ಕೊಡ್ತಾರೆ. ಮನೆಯಲ್ಲಿ ಮತ್ತೆ ಕೇಳತಕ್ಕಂಥ ಪ್ರಸಂಗವು ಇಂಟರ್ನೆಟ್ ಇದ್ದು ಯಾರ್ಯಾರಿಗಿದೆ ಅವರೆಲ್ಲ ಅದನ್ನು ಕೇಳಬಹುದು. ದಿವಸದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಕೇಳಬಹುದು. ಎಲ್ಲಾ ಸಮಯದಲ್ಲೂ ಕೂಡ ಅವತ್ತಿನ ಪ್ರವಚನ ದಾಖಲೆ ಬಂದಿದೆ. ಮತ್ತೆ ಯಾವ ದಿವಸ ಪ್ರವಚನ ಏನಿರುತ್ತೆ, ಮತ್ತೆ ನಂಬರ್ 1, 2, 3, 4 ಅಂತ ಕೊಟ್ಬಿಟ್ಟಿರ್ತಾರೆ. ಆದ್ರಿಂದ ಯಾವ ದಿವಸ ಬೇಕಾದ್ರೂ ಮತ್ತೆ ಕೇಳ್ಕೋಬಹುದು. ಆ ವ್ಯವಸ್ಥೆ ಅವರು ಮಾಡಿದ್ದಾರೆ, ಆದ್ರಿಂದ ಪ್ರಯೋಜನ ಪಡ್ಕೊಳ್ಳಿ ಎಂಬ ದೃಷ್ಟಿಯಿಂದ ಅನೌನ್ಸ್ ಮಾಡಿದ್ದಾರೆ. ಅದು ಒಂದು. ಮತ್ತೆ ಇನ್ನೊಂದು ಅವ್ರ ಪ್ರಕಟಣೆ ಉಂಟು, ಅವರು ಇವತ್ತು ಮಾಡ್ತೇನೆ. ಅವ್ರ ಪ್ರಕಾರ ಒಂದ್ ಎರಡು ಮಾತು ಅದನ್ನ ಆಡ್ತಾ ಇದ್ದಾರೆ ಅವರು. ಅದಕ್ಕೆ ಅದನ್ನು ಕೇಳಿಕೊಂಡು ಇವತ್ತಿನ ಪ್ರವಚನ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.